हरिः ओम् हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। यारु यारु पृष्ठपदि भागवतक्के ಸಂಕಲ್ಪ ಮಾಡಿಕೋಬೇಕು ಅಂತ ಇದ್ದೀರೋ ಅವರವರ ಕೆಲವರ ಮನೆಯಲ್ಲಿ ಅವರ ಮನೆಯಲ್ಲಿ ಯಾರ್ಯಾರು ಹಿರಿಯರು ಬೇಕಾದವರು ತೀರಿಕೊಂಡು ಹೋಗಿದ್ದರೆ ಅವರ ಪ್ರೀತ್ಯರ್ಥವಾಗಿ ಅಥವಾ ಹಿಂದೆಲೇ ಮೃತರಾಗಿರತಕ್ಕಂಥ ಹಿರಿಯರ ಪ್ರೀತ್ಯರ್ಥವಾಗಿ ಅಥವಾ ತಮ್ಮ ಏಳಿಗೆಗಾಗಿ ಭಗವಂತನ ಪ್ರೀತಿಗಾಗಿ ಎಲ್ಲದರ ಗುರಿ ಭಗವಂತನ ಪ್ರೀತಿಗಾಗಿ ಸಂಕಲ್ಪ ಮಾಡಿಕೊಳ್ಳಬಹುದು. ಅದು ವಿಶೇಷವಾಗಿ ಈ ಭಾದ್ರಪದ ಮಾಸದಲ್ಲಿ ಬರತಕ್ಕಂಥ ಈ ಭಾಗವತ ಪ್ರವಚನ ಅತ್ಯಂತ ಪ್ರಭಾವಶಾಲಿ, ಅತ್ಯಂತ ಪುಣ್ಯಕರವಾದ್ದು. ಆದ ಕಾರಣ ಯಾರ್ಯಾರು ಸಂಕಲ್ಪ ಮಾಡಿಕೋಬೇಕು ಎಂದು ಸಿದ್ಧರಾಗಿದ್ದೀರಿ ಅವರೆಲ್ಲರೂ ಕೂಡ ಆಚಮನವನ್ನು ಮಾಡಿ. ಎರಡು ತಾಲಿಯಲ್ಲಿ ನೀರು, ಒಂದು ಆಚಮನಕ್ಕೆ, ಒಂದು ಸಂಕಲ್ಪಕ್ಕೆ ಮಂತ್ರಾಕ್ಷತೆ, ನಂತರ ಒಂದು ಅರ್ಘ್ಯ ಪಾತ್ರೆ, ನಂತರ ವಿಶೇಷವಾಗಿ ಎರಡು ತೆಂಗಿನಕಾಯಿ ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಕೂತ್ಕೊಳ್ಳಿ. ಆಚಮನ ಮಾಡಿ. ಆಚಮ್ಯ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯಚಂದಃ ಪ್ರಾಣಾಯಾಮೇ ವಿನಿಯೋಗ ಓಂ ಹೋಹು ಓಂ. ಗಂಡಸರು ಮಾತ್ರ, ಹೆಂಗಸರು ಈ ಪ್ರಾಣಾಯಾಮ ಬೇಡ. ಓಂ ಭೂಹು ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸಾವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮಭೂರ್ಭುವಸ್ಸುವರೋಂ. ಒಂದು ಪ್ರಾಣಾಯಾಮ ಮಾಡಿದ ಮೇಲೆ ಚೂರು ಮಂತ್ರಾಕ್ಷತೆಯನ್ನು ಎಡಗೈಯಲ್ಲಿ ಹಾಕಿ ಬಲಗೈ ಮುಚ್ಚಿ ತೊಡೆಯ ಮೇಲೆ ಕೈಯಿಟ್ಟುಕೊಂಡು ಸಂಕಲ್ಪ ಮಾಡಬೇಕು. ಗಂಡಸರು, ಹೆಂಗಸರು ಕೈಯಲ್ಲಿ ಮಂತ್ರಾಕ್ಷತೆ ಇಟ್ಟುಕೊಂಡೇ ಹೀಗೆ ಸಂಕಲ್ಪ ಮಾಡಬಹುದು. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ವರಾರ್ಥೇ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೇ ದಂಡಕಾರಣ್ಯೇ ದೇಶೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ವ್ಯಾವಹಾರಿಕೇ. ಕೃಷ್ಣ ಕಾವೇರಿಯೋ ಮಧ್ಯದೇಶೆ ಶ್ರೀಹರಿವಾಯುಗುರು ಸನ್ನಿಧಾನೆ ವಿಶ್ ಸಾಲಗ್ರಾಮ ಚಕ್ರಾಂಕಿತ ವಿಷ್ಣು ವೈಷ್ಣವ ಸನ್ನಿಧಾನೆ ಪ್ಲವನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ವರ್ಷಋತು ಭಾದ್ರಪದ ಮಾಸೆ ಶುಕ್ಲಪಕ್ಷೆ ದ್ವಿತೀಯಾಯಾಂ ತಿಥೌ ಸೌಮ್ಯವಾಸರಯುಕ್ತಾಯಾಂ ಉತ್ತರಫಲ್ಗುನಿ ನಕ್ಷತ್ರೇ ಶುಭಯೋಗೇ ಬಾಲವಕರಣೇ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ. ಮಮ ಅಂದುಕೊಳ್ಳಿ, ಸಮಸ್ತ ಪಿತೃಗುಣಾಂ ಉದ್ದಿಷ್ಟ ಪಿತೃಗುಣಾಂ, ಯಾರ್ಯಾರು ಪಿತೃಗಳಿದ್ದಾರೋ ಪ್ರತ್ಯೇಕವಾಗಿ ಆ ವರ್ಷದಲ್ಲಿ ಮಾಡಬೇಕು ಅವರ ಹೆಸರಿಗೆ ಗೋತ್ರ ಹೇಳಿಕೊಂಡು ಉದ್ದಿಷ್ಟ ಪಿತೃಗುಣಾಂ ಉತ್ತಮ ಲೋಕ ಅವಾಪ್ತ್ಯರ್ಥಂ ತಥಾ ಸರ್ವೇಷಾಂ ಸಕುಟುಂಬಾನಾಂ ಶ್ರೀಹರಿವಾಯುಗುರು ಅನುಗ್ರಹ ಸಿದ್ಧ್ಯರ್ಥಂ ವಿಶೇಷತಃ ಪ್ರೋಷ್ಠಪದಿ ಮಾಸೆ ಭಾಗವತ ಪ್ರವಚನಾಖ್ಯಂ ಕರ್ಮ ಆಚಾರ್ಯ ಮುಖೇನ ಕಾರಯಿಷ್ಯೆ ಸ್ವಯಂ ಶ್ರವಣಾಖ್ಯಂ ಕರ್ಮ ಕರಿಷ್ಯೇ. ಮಂತ್ರಾಕ್ಷತೆ ನೀರು, ಆಚಮನದ್ದಲ್ಲದೆ ಬೇರೆ ನೀರನ್ನು ಆ ಮಂತ್ರಾಕ್ಷತೆಗೆ, ಗಂಡಸರು ಮಂತ್ರಾಕ್ಷತೆ ಹಿಡ್ಕೊಳ್ಳಿ, ಹೆಂಗಸರು ನೀರನ್ನು ಹಾಕಿ ಬಿಡಿ, ಇಲ್ಲ ಹೆಂಗಸರೇ ಸಂಕಲ್ಪ ಮಾಡುವುದಿದ್ದರೆ ಅವರೇ ನೀರನ್ನು ಹಾಕ್ಕೊಂಡು ಬಿಡಬಹುದು. ಬಿಟ್ಟ ಮೇಲೆ ಎದ್ದು ನಿಂತು ಎರಡು ಕಾಯಿಯನ್ನು ಹಿಡ್ಕೊಂಡು ದೇವರ ಮುಂದೆ ನಮಸ್ಕಾರ ಮಾಡಿಕೊಳ್ಳಿ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ. ಉಮಾಮಹೇಶ್ವರಾಭ್ಯಾಂ ನಮಃ. ಅರುಂಧತಿ ವಶಿಷ್ಠಾಭ್ಯಾಂ ನಮಃ. ಇಷ್ಟದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತಿ ಭವಂತೋ ಬ್ರುವಂತು. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಮನಸಾ ಉದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಆ ಎರಡು ಕಾಯಿಯನ್ನು ದೇವರ ಮುಂದಿಟ್ಟು ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಶ್ರೀ ಅಂಬರಣೀಪತಿ ವೇದವ್ಯಾಸಾಯ ನಮಃ. ನಮಸ್ಕಾರ ಮಾಡಿಕೊಂಡು ಕೂತ್ಕೊಳ್ಳಿ. ಭಾಗವತ ಈ ಪ್ರೋಷ್ಠಪದಿ ಭಾಗವತ ಅಂತ ಯಾಕೆ ಹೆಸರು ಬಂತು ಅದನ್ನು ಒಂದು ಸಲ ನೋಡಿದ್ರೆ, ಪ್ರೋಷ್ಠಪದ ಮಾಸದಲ್ಲಿ ಹೇಳತಕ್ಕಂಥ ಭಾಗವತಕ್ಕೆ ಪ್ರೋಷ್ಠಪದೀ ಭಾಗವತ ಅಂತ ಹೆಸರು. ಪ್ರೋಷ್ಠಪದ ಮಾಸದಲ್ಲಿ ಹೇಳುವಂಥ ಭಾಗವತಕ್ಕೆ ಪ್ರೋಷ್ಠಪದೀ ಭಾಗವತ ಅಂತ ಹೆಸರು. ಹಾಗಾದರೆ ಈ ಪ್ರೋಷ್ಠಪದಿ ಶಬ್ದದ ಅರ್ಥ ಏನು ಅಂದರೆ, ಓಷ್ಠ ಶಬ್ದಕ್ಕರ್ಥ ತುಟಿ. ಓಷ್ಠ ಅಂದರೆ ತುಟಿ. ಪ್ರ ಓಷ್ಠ ಪ್ರೋಷ್ಠ. ಪ್ರ ಅಂದರೆ ಪ್ರಕೃಷ್ಟವಾದ ಒಳ್ಳೆಯ ತುಟಿ ಇರುವಂಥದ್ದು, ಒಳ್ಳೆಯ ತುಟಿ ಇರುವಂಥದ್ದು ಪ್ರೋಷ್ಠ. ಯಾವುದದು ಅಂತ ಮತ್ತು ಅಲ್ಲಿ ಮನಸ್ಸಿನಲ್ಲಿ ಸಂಶಯ ಬಂದರೆ ಎರಡನ್ನು ಪ್ರೋಷ್ಠ ಅಂತ ಕರೀತಾರೆ. ಒಂದು ಆಕಳು, ಎರಡನೆಯದು ಮೀನು. ಮೀನು ಶುದ್ಧವಾದ ತುಟಿ ಇರುವಂಥದ್ದು. ಯಾಕೆ? ಅದು ನೀರಲ್ಲೇ ಇರುತ್ತೆ, ಯಾವಾಗೂ ತೊಳಿತಾನೇ ಇರುತ್ತೆ. ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಪ್ರೋಷ್ಠೀಶ ವಿಗ್ರಹ ದೇವರ ಮತ್ಸ್ಯಾವತಾರದ ಶುರು ಮಾಡ್ತಾರೆ. ಶುರು ಮಾಡೋ ಕಾಲಕ್ಕೆ ಪ್ರೋಷ್ಠ ಈಶ ವಿಗ್ರಹ, ದೊಡ್ಡದಾದ ಶುದ್ಧವಾದ ತುಟಿ ಇರುವ ಮೀನಿನ ಆಕೃತಿಯಂತೆ ಅಪ್ರಾಕೃತ ಆಕೃತಿ ಹೊಂದಿರುವ ಹೇ ಸ್ವಾಮಿ ಮೀನಾಯಿತು. ಈಗ ಸಂಬಂಧಪಟ್ಟದ್ದು ಯಾವುದು ಅಂದರೆ ಆಕಳು. ಪ್ರೋಷ್ಠ ಅಂದರೆ ಆಕಳ ತುಟಿ ಯಾಕೆ ಶುದ್ಧ? ಹುಲ್ಲು ತಿಂಬತ್ತೆ ಅದಕ್ಕ ಅಲ್ಲಂತೆ. ಈ ಹರಿವಂಶದಲ್ಲಿ ಆಕಳ ಶಬ್ದವನ್ನು ಕುರಿತು ಹೇಳ್ತಾರೆ. ಗೋಪ ಗೋಕುಲಕ್ಕೆ ಬರ್ತಾ ಇರ್ತಾನೆ, ಆಕಳುಗಳೆಲ್ಲ ಶಬ್ದ ಮಾಡ್ತಾ ಇರುತ್ತೆ. ಯಾವ ಶಬ್ದ? ಅಂಬಾ ಅಂತ ನಾವು ತಿಳ್ಕೊಂಡಿರ್ತೇವೆ ಅಲ್ಲ, ಅದು ಅಕಾರದಿಂದ ಶುರು ಆಗೋದಲ್ಲ. ಅಲ್ಲಿ ಹೇಳ್ತಾರೆ ಹಂಭಾರವೇಣ, ಹಕಾರ ಆಲ ಹ ಹಂಸ ಹಕಾರ ಹಂಭಾನ. ಹೌದು, ಯಾಕೆ? ಎಲ್ಲ ಪ್ರಾಣಿಗಳಿಗೆ ಆಧಾರ ಹಿಂಕಾರ ನಾಮಕ ಭಗವಂತ. ಹಿಂಕಾರ ಸಾಮ ಪ್ರತಿಪಾದ್ಯನಾದ ಹಿಂಕಾರ ನಾಮಕ ಭಗವಂತ, ಅವನೇ ಎಲ್ಲ ಪ್ರಾಣಿಗಳಿಗೆ ಆಧಾರ. ಆಕಳ ಬಾಯಿಂದ ಬರುವ ಶಬ್ದ ಪ್ರತಿಯೊಂದು, ಏನೇ ಅದಕ್ಕೆ ಬೇಕಂದ್ರೂ, ದುಃಖ ಬಂದರೂ, ಸುಖ ಬಂದರೂ, ಏನು ಬಂದರೂ ಅದರ ಬಾಯಿಯಿಂದ ಬರುವುದು ಹಂಭ ಹಂಭ ಹಂಭ. ಅಂದರೆ ಹಿಂಕಾರ ನಾಮಕ ಭಗವಂತನ ಕೂಗಿ 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 ಕರೆಯುತ್ತೆ. ಅದೇನರ್ಥ ಹಾಗಾದರೆ ಹಂಭ ಅಂತ? ಅವ್ರು ಹೇಳ್ತಾ ಇದ್ದಾರೆ, ಹೇ ಹಿಂಕಾರ ನಾಮಕ ಭಗವಂತ, ನಿನ್ನ ಭಾ ಅಂದರೆ ವಿಶೇಷವಾಗಿರತಕ್ಕಂಥ ತೇಜಸ್ಸಿಗೆ, ನಿನ್ನ ಸ್ವಾತಂತ್ರ್ಯ ಶಕ್ತಿಗೆ ಒಳಪಟ್ಟಿದ್ದೇವೆ ಅಂತ ಅರ್ಥ. ನಿನ್ನ ಅಧೀನ, ನಿನ್ನ ಅಧೀನ, ನಿನ್ನ ಅಧೀನ, ಹಂಭ ಹಂಭ ಹಂಭ, ಹೇ ಹಿಂಕಾರ ನಿನ್ನ ಅಧೀನ ನಾನು ಅಂತ ಅದರ ಬಾಯಿಯಿಂದ ಬರ್ತಾ ಇರುತ್ತೆ. ಅದಕ್ಕೆ ಅದರ ತುಟಿ ಅತ್ಯಂತ ಪವಿತ್ರ. ಅದಕ್ಕೆ ನೋಡಿ, ಆಕಳ ಹಾಲನ್ನು ಕರೆಯುವಾಗ ಮೊದಲು ಕರುವನ್ನು ಬಿಡ್ತಾರೆ, ಅದು ಚೂರು ಬಾಯಂಜಲು ಮಾಡಿದ ಮೇಲೆ ಹಾಲನ್ನು ಕರೀತಾರೆ. ಅಲ್ಲ, ಎಂಜಲು ಮಾಡಿತಲ್ಲ, ಆ ಎಂಜಲು ದೇವರಿಗೆ ಬರುತ್ತಾ ಅಂದರೆ, ಒಂದು ವೇಳೆ ಆ ಎಂಜಲನ್ನು ನೀರಿನಿಂದ ತೊಳೆದು ಆಕಳ ಹಾಲನ್ನು ಕರೆದದ್ದೇ ಆದರೆ ಅದು ದೇವರಿಗೆ ಬರಲ್ಲ ಕೆಲಸಕ್ಕೆ. ಆ ಎಂಜಲ ಸಹಿತವಾಗಿ ಬರಬೇಕು ಹಾಲು ದೇವರಿಗೆ. ಅಲ್ಲ, ಎಂಜಲಲ್ವಾ? ಅಲ್ಲ ಅಂದರು. ಯಾಕೆ? ಆ ತುಟಿ ಅತ್ಯಂತ ಪವಿತ್ರ. ದೃಷ್ಟಾಂತ ಕೊಡಬೇಕಾದರೆ ವೈಕುಂಠದಾಸರು ಬೇಲೂರಿನಲ್ಲಿರುವ ವೈಕುಂಠದಾಸರು ವೃದ್ಧಾಪ್ಯ ಇದ್ದ ಕಡೆಯ ಆ ಭಗವಂತ ತೊಡೆಯ ಮೇಲೆ ಕೂತು ಸದಾ ಆಡತಾ ಇದ್ದ, ದೇವರ ಚಿಂತನೆ ಮಾಡ್ತಾ ಇದ್ರು. ಅಂಥ ಕಾಲಕ್ಕೆ ವಾದಿರಾದ ಗುರು ಸಾರ್ವಭೌಮರು ಅವರು ಇದ್ದ ಕಡೆ ತಾವು ಅನುಗ್ರಹ ಮಾಡಿ ದರ್ಶನಕ್ಕೆ ಹೋಗ್ತಾರೆ ಕೊಡಲಿಕ್ಕೆ. ಅವರ ತೊಡೆ ಮೇಲಿರುವ ದೇವರನ್ನು ಅವರಿಗೆ ಪರಿಚಯ ಮಾಡಿ ಕೊಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ವಾದಿರಾಜರ ಜೊತೆಗೆ ವೈಕುಂಠದಾಸರು ಮಾತಾಡುತ್ತಾ ಇರುವಾಗ ವೃದ್ಧಾಪ್ಯ ಚೂರು ಬಾಯಿಯ ಸಂಧಿಯಿಂದ ಎಂಜಲು ಸಿಡಿಯುತ್ತೆ. ಆವಾಗ ಪಕ್ಕದಲ್ಲಿರುವ ದಿವಾನರು ಯಾರು ಇರ್ತಾರಲ್ಲ ಅವರು ಥಟ್ಟನೆ ಹೇಳ್ತಾರೆ, ದಾಸರೇ ಸ್ವಲ್ಪ ಕೈಗೆ ಬಾಯಿಗೆ ಕೈ ಇಟ್ಟುಕೊಂಡು ಮಾತಾಡಿ, ಶ್ರೀಗಳವರ ಮೇಲೆ ಎಂಜಲು ಸಿಡಿಯುತ್ತಾ ಇದೆ ಎಂದರು. ಕೂಡಲೇ ವಾದಿರಾಜರು ಅವರನ್ನ ಜಬರಿಸಿ ಬಿಡ್ತಾರೆ, ಏನು ಹೇಳ್ತಾ ಇದ್ದೀರಾ ನೀವು ಅಂತ ಒಂದು ಹಾಡನ್ನೇ ಮಾಡಿಬಿಡ್ತಾರೆ. ಎಂಜಲು ಎನ್ನ ಬಹುದೇ ಮನುಜರಿರ ನೀವು, ವೈಕುಂಠ ದಾಸೋತ್ತಮನ ವದನ ಕಣಗಳನ್ನು, ವದನದಿಂದ ಬರುವ ಆ ಕಣಗಳೇನು ಬರ್ತಾ ಇದೆ, ಅಲ್ಲಿ ಗಂಗೆಯೇ ಇದ್ದಾಳೆ, ಪವಿತ್ರವಾಗಿದ್ದಾಳೆ, ಅದು ಬಿದ್ದರೆ ಪವಿತ್ರ ಹೊರತು ಅದು ಅಪವಿತ್ರ ಅಲ್ಲ. ಯಾಕೆ ಸದಾ ಅವರ ಬಾಯಿಯಲ್ಲಿ ಗಂಗೆ ನಿಂತಿದ್ದಾಳೆ, ಕೃಷ್ಣನ ನಾಮ ಸದಾ ಚಿಂತನೆ ಬರ್ತಾ ಇದೆ, ಆ ಬಾಯಿ ಪವಿತ್ರ ಅಂತ ಹೇಳುತ್ತಾರೆ. ದೊಡ್ಡಸ್ತಿಗೆ ವಾದಿರಾಜರದ್ದು ವಸ್ತುಸ್ಥಿತಿ ಹೌದು, ಗಂಗೆ ಸನ್ನಿಧಾನ ಅವರ ಬಾಯಿಯಲ್ಲಿ, ಮತ್ತೆ ಗಂಗೆಯ ಸನ್ನಿಧಾನ ಭಗವಂತನ ನಾಮ ಉಚ್ಚಾರಣೆ ಮಾಡುವ ಭಕ್ತರ ಬಾಯಿಯೇ ಅಲ್ಲಿರುವ ಎಂಜಲೇ ಪವಿತ್ರ ಅಂದರೆ, ಮತ್ತೆ ಆಕಳ ಬಾಯಿ ಎಂಜಲು ಪವಿತ್ರ ಅಲ್ಲವೇ, ಅದಕ್ಕೆ ಆಕಳನ್ನು ಪ್ರೋಷ್ಠ ಅಂತ ಕರೆದು, ಅದರ ಪದ ಅಂದರೆ ಕಾಲು, ಪ್ರೋಷ್ಠ ಪದ ಮಾಸ ಅಂತ ಇದಕ್ಕೆ ಹೆಸರು. ಏನು ಅರ್ಥ ಅಂದರೆ, ಈ ತಿಂಗಳ ಹುಣ್ಣಿಮೆ ದಿವಸ ಒಂದ ಪೂರ್ವಭಾದ್ರ ನಕ್ಷತ್ರ ಅಥವಾ ಉತ್ತರಭಾದ್ರ ನಕ್ಷತ್ರ ಎರಡರಲ್ಲಿ ಒಂದು ಇರಬೇಕಾಗುತ್ತೆ, ಎರಡರಲ್ಲಿ ಒಂದಿರುತ್ತೆ. ತೆಗೆದು ನೋಡಿ, ಆ ಎರಡು ನಕ್ಷತ್ರಗಳು ಸೇರಿ ಹೇಗೆ ಅಂದರೆ, ಅಂದರೆ ಇಲ್ಲಿ ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರುದ್ರ ಮೊದಲಾದ 27 ನಕ್ಷತ್ರಗಳು ಹೇಳ್ತಾರಲ್ಲ, ಇದು ಒಂದೊಂದು ನಕ್ಷತ್ರದ ಹೆಸರಲ್ಲ, ಅನೇಕ ನಕ್ಷತ್ರಗಳು ಒಂದು ಗುಂಪಾಗಿ ಇರುತ್ತೆ. ಅಶ್ವಿನಿ ನಕ್ಷತ್ರ ಅಂದರೆ ಅನೇಕ ನಕ್ಷತ್ರಗಳು ಒಂದು ಗುಂಪಾಗಿವೆ. ಹೇಗಿವೆ? ಕುದುರೆಯ ಮುಖದ ಆಕಾರದಲ್ಲಿ ನಕ್ಷತ್ರಗಳಿವೆ, ಅದಕ್ಕೆ ಅಶ್ವಿನಿ ಅಂತ ಹೆಸರು. ಆ ಅಶ್ವಿನಿ ನಕ್ಷತ್ರ ಯಾವ ತಿಂಗಳ ಹುಣ್ಣಿಮೆಯಲ್ಲಿ ಬರುತ್ತೋ ಅದು ಅಶ್ವಿನ ಮಾಸ ಅಥವಾ ಆಶ್ವೀಜ ಮಾಸ. ಅದೇ ರೀತಿಯಲ್ಲಿ ಆಕಳ ಪಾದದ ಗುರುತಿನ ಆಕಾರದಲ್ಲಿ ನಕ್ಷತ್ರಗಳ ಗುಂಪಿದೆ. ಆಕಳ ಪಾದದ ಗುರುತು ಬಿದ್ದರೆ ಹೇಗಿರುತ್ತೋ ಆ ಆಕಾರದಲ್ಲಿ ನಕ್ಷತ್ರಗಳ ಗುಂಪಿದೆ. ಆ ನಕ್ಷತ್ರವನ್ನೇ ಪೂರ್ವಭಾದ್ರ ಅಥವಾ ಉತ್ತರಭಾದ್ರ ನಕ್ಷತ್ರ ಆಕಾರದಲ್ಲಿದೆ, ಆ ನಕ್ಷತ್ರವನ್ನು ಪ್ರೋಷ್ಠ ಪದ ಅಂತ ಕರೀತಾರೆ, ಪ್ರೋಷ್ಠ ಪದ ಅಂತ ಕರೀತಾರೆ. ಅಂಥ ನಕ್ಷತ್ರವನ್ನು ಹೊಂದಿರುವ ಮಾಸವಾದ್ದರಿಂದ ಈ ಮಾಸವನ್ನು ಪ್ರೋಷ್ಠ ಪದೀ ಮಾಸ ಅಂದರು. ಈ ಪ್ರೋಷ್ಠ ಪದೀ ಮಾಸದಲ್ಲಿ ಬರತಕ್ಕಂಥ ಭಾಗವತ ಆದ್ದರಿಂದ ಇದು ಪ್ರೋಷ್ಠಪದಿ ಭಾಗವತ. ಸರಿ, ಎಲ್ಲ ತಿಂಗಳಂತೆ ಇದೊಂದು ತಿಂಗಳು, ಈ ತಿಂಗಳಲ್ಲೇ ಯಾಕೆ ಕೇಳಬೇಕು? ಅವಾಗ ಹೇಳಿದರು, 7 ದಿನದ ಕಥೆ. 7 ದಿನದ ಕಥೆ ಏನಿದೆ ಅದು ಈ ತಿಂಗಳಲ್ಲೇ ಹೇಳಿದ್ದು. ಯಾರು? ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜನಿಗೆ ಹೇಳಿದ್ದೇ ಈ ತಿಂಗಳಲ್ಲಿ. ಮತ್ತೆ 7 ದಿನದ ಕಥೆಯನ್ನು ನೀವು 15 ದಿನದ ಕಥೆ ಮಾಡಿದ್ದೀರಲ್ವಾ? ಅದಕ್ಕೆ ಉತ್ತರ ಕೊಟ್ಟರು. ಅಲ್ಲಿ ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೌರ್ಣಿಮ, ಎಷ್ಟಾಯಿತು? 7 ದಿನಗಳಾಯಿತು. ನವಮಿಯಿಂದ ಶುರುವಾಗಿದ್ದು ಭಾಗವತ, ಹಾಗೆ ಪೌರ್ಣಿಮಾ ಪರ್ಯಂತ ಭಾಗವತ ನಡೆಯುತ್ತೆ. 7 ದಿನಗಳ ಕಾಲ ನಡೆದಿತ್ತು. ಅದಕ್ಕಾಗಿ ಆ ಕುರುಹಾಗಿ ಬಹಳ ಕಡೆ ನವಮಿಯಿಂದ ಶುರು ಮಾಡಿ ಹುಣ್ಣಿಮೆ ಪರ್ಯಂತ ಮಾಡುವುದಿದೆ. ಮತ್ತು ಪಾಡ್ಯದಿಂದ ಮಾಡುವ ಸಂಪ್ರದಾಯ ಹೇಗೆ ಬಂತು ಅಂದರೆ, ಭಾಗವತವನ್ನೇ ವಿಸ್ತಾರವಾಗಿ ಕೇಳಬೇಕೆಂಬ ಹಂಬಲದಿಂದ ಪಾಡ್ಯದಿಂದ ಮೊದಲುಕೊಂಡು ವಿಶೇಷವಾಗಿ ಹುಣ್ಣಿಮೆ ಪರ್ಯಂತ ಕೇಳುವ ಸಂಪ್ರದಾಯ ಬಂದಿದೆ. ಯದ್ಯಪಿ ಕೇಳಬೇಕಾಗಿದ್ದು ಹೇಗೆ ಗೊತ್ತಾ? ಅಂದರೆ ದಿನಾಗ್ಲೂ ಬೆಳಿಗ್ಗೆ 6:30-7 ಗಂಟೆ ಒಳಗೆ ಆಹ್ನಿಕಾದಿಗಳನ್ನೆಲ್ಲ ಪೂರ್ಣಗೊಳಿಸ್ಕೋಬೇಕು, ಪೂರ್ಣ ಮುಗಿಸಿಕೋಬೇಕು. ಆಗ ಕೂತರೆ 12 ಗಂಟೆ ಪರ್ಯಂತ ವಿಶೇಷವಾದ ಭಾಗವತ ಹೇಳಬಾರದು, ಉಪವಾಸದಿಂದ ಕೇಳು. ನಂತರ ಉಪವಾಸ ದೀಕ್ಷೆಯಲ್ಲಿ ಇರತಕ್ಕಂಥ ಯೋಗ್ಯತೆ ಇರುವವರು ಹಾಗೇ ಇರಬಹುದು, ಇಲ್ಲ ಫಲಹಾರವನ್ನು ಚೂರು ತಗೊಂಡಿದ್ದು ಪುನಃ ಮಧ್ಯಾಹ್ನ 1 ಅಥವಾ 2 ಗಂಟೆಗೆ ಶುರುವಾದದ್ದು ರಾತ್ರಿ 8 ಗಂಟೆ ಪರ್ಯಂತ ಆಗಬೇಕು. 8 ಗಂಟೆ ನಂತರ ವಿಶೇಷವಾಗಿ ಏನು ಭೋಜನಾದಿಗಳನ್ನು ದೇವರ ನೈವೇದ್ಯ ನಂತರ ವಿಶೇಷವಾಗಿ ಭೋಜನಾದಿಗಳನ್ನು ಬ್ರಾಹ್ಮಣರಿಗೆ ಮಾಡಿಸೋದು ಅಂತ, ಇದು 15 ದಿನಗಳ ಪರ್ಯಂತ ನಡೆಯಬೇಕು. 15 ದಿನಗಳ ಪರ್ಯಂತ ನಡೆಯಬೇಕು. ಮತ್ತು ರಾತ್ರಿ ಅಂದರೆ ಭೋಜನಾದಿಗಳಾದ ಮೇಲೆ ಸ್ವಲ್ಪ ಹೊತ್ತು ಕಾಲ, 1-2 ತಾಸು ಬೆಳಿಗ್ಗಿಂದ ರಾತ್ರಿವರೆಗೂ ಮಾಡಿದ ಅವತ್ತಿನ ದಿನದ ಭಾಗವತದ ಚರ್ಚೆ ಆಗಬೇಕು, ಅದರ ಅಭಿಪ್ರಾಯ ಮೆಲುಕು ಹಾಕಬೇಕು. ಇಷ್ಟು ಮಾಡಿದರೆ 15 ದಿನಗಳಲ್ಲಿ ಇಷ್ಟು ಗಂಟೆಗಳ ಕಾಲ ಪ್ರವಚನ ಏಕಪ್ರಕಾರ ನಡೆದರೆ ಆ ಪ್ರವಚನ ಹೇಳಿದವರು ಕೊನೆ ದಿವಸದಲ್ಲಿ ಒಂದು ಮಾತನ್ನು ಹೇಳ್ತಿದ್ರು. ಏನು ಅಂತ? ಪ್ರಯತ್ನ ಮಾಡಿದ್ವಿ, ಆದರೆ ಸ್ವಲ್ಪವೇ ಭಾಗವತ ಹೇಳಲಿಕ್ಕಾಯಿತು. ಇಷ್ಟು ದಿನಗಳು ಹೇಳಿದ್ದಕ್ಕೆ ಸ್ವಲ್ಪವೇ ಹೇಳಲಿಕ್ಕಾಯಿತು. ಇನ್ನೊಮ್ಮೆ ವಿಸ್ತಾರವಾಗಿ ತಿಂಗಳು, 2 ತಿಂಗಳು, ವರ್ಷವೋ ಇಟ್ಟುಕೊಂಡು ವಿಸ್ತಾರವಾಗಿ ನೋಡೋಣ. ಹಾಗಾದರೂ ಪೂರ್ಣ ಎಲ್ಲ ಟಿಪ್ಪಣಿಕಾರರು ಹೇಳಿದ್ದನ್ನು ಹೇಳಲಿಕ್ಕಾಗುತ್ತೋ ಇಲ್ಲವೋ ನೋಡೋಣ ಅಂತಲೂ ಹೇಳ್ತಾ ಇದ್ರು. ಅಂಥದ್ದು ನಾವೀಗ ದಿನಕ್ಕೆ 1 ಗಂಟೆ ಕೇಳಬೇಕು ಅಂತ ಹೊರಟಿದ್ದೇವೆ. ನಮ್ಮ ಅಶಕ್ತತೆ, ಅನಾಸಕ್ತಿ ಸ್ವಲ್ಪ ಸೇರಿಕೊಂಡಿದೆ, ಅಶಕ್ತತೆ ಇದೆ, ನಮ್ಮ ನಮ್ಮ ಕಾರ್ಯಗಳ ಒತ್ತಡ ಎಲ್ಲ ಸೇರಿಕೊಂಡು 1 ತಾಸಿಗೆ ಬಂದು ನಿಂತಿದೆ. ನೋಡೋಣ ಸ್ವಾಮಿ ಎಷ್ಟು ವಿಷಯಗಳನ್ನು ಹೇಳಿಸ್ತಾನೆ ಅಂತ. ಕಥಾಭಾಗ ಅಂತೂ ಖಂಡಿತವಾಗಿ ನಿಮ್ಮ ಕೈಗೆ ಕೊಟ್ಟೇ ಬಿಡುತ್ತೇವೆ. ತತ್ವದ ಚಿಂತನೆ ಪ್ರಧಾನ. ತತ್ವ ಚಿಂತನೆಯೇ ಇಲ್ಲದಿದ್ದರೆ ಭಾಗವತ ಹುಟ್ಟಿದ ಕಾಲಕ್ಕಿಂತ ಸಾಯೋಪರ್ಯಂತ ಕೇಳಿದರೂ ಕೇಳಿದ್ದಕ್ಕೊಂಚೂರು ಪುಣ್ಯ ಬರುತ್ತೆ. ಮಾಣಿಕವ ಕೊಂಡು ಅಂಗಡಿಯೋಳ್ ಅಜೀವಾನ ಪಡೆದಂತೆ. ಹಾಗಲ್ಲದೆ ಭಾಗವತವನ್ನು ನೋಡಬೇಕಾದ ದೃಷ್ಟಿಕೋನ ಯಾವುದು ಅಂದರೆ, ಇಲ್ಲಿ ಭಾಗವತ ಅಂದರೆ 2 ಭಾಗ. ಒಂದು ದೇವರ ಅವತಾರಗಳ ಕಥಾ, ಎರಡನೆಯದು ಎರಡನೆಯದು ಯಾವುದು? ಭಗವದ್ ಭಕ್ತರ ಕಥ. ಜಡಗಳಲ್ಲಿ ಚೇತನಗಳಲ್ಲಿ ನಿಂತಿರುವ ಭಗವದ್ಭಕ್ತರ ಭಗವಂತನ ಕಥ. ಅಂದರೆ ಚೇತನಗಳಲ್ಲಿ ಬಿಂಬಮೂರ್ತಿಯಾಗಿ ಭಗವಂತ ಇದ್ದಾನೆ, ಜಡಗಳಲ್ಲಿ ಬಿಂಬಮೂರ್ತಿಯಾಗಿ ಭಗವಂತ ಇದ್ದಾನೆ. ಆ ಎರಡರ ಮೂಲಕ ಬಿಂಬಮೂರ್ತಿ ಆಡಿಸಿದ ಆಟವೇ ಕಥ. ಅವನೇ ಹೊರಗೆ ನಿಂತೆ ರಾಮಕೃಷ್ಣಾದಿ ರೂಪದಿಂದ ಮಾಡಿದ್ದು ಕಥ. ಈ ಎರಡರ ಬೆರಕೆಯೇ ಹರಿಕಥ. ಅದನ್ನೇ ದಾಸರಾಯರಂದರು, ಹರಿಕಥಾ ಅಮೃತ ಸಾರ. ಹರಿ ಅಂದರೆ ಷೋಡಶಿಯಲ್ಲಿ ಹೇಳ್ತಾರೆ ಷೋಡಶಿಕಾರರು, ಜೀವರ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಹರಿ ಎಂದು ಹೆಸರು. ಹರಿರಿತಿ ರಹಸ್ಯಂ ನಾಮ. ಯಾಕೆ ಹರತಿ ಅತ್ಯಂತ ಅನಿಷ್ಟಮಿತಿ. ನಮ್ಮ ಅತ್ಯಂತ ಅನಿಷ್ಟ ಯಾವುದು ಅಂದರೆ ಲಿಂಗದೇಹ. ಲಿಂಗದೇಹವನ್ನು ನಾಶ ಮಾಡ್ತಾನಾದ್ದರಿಂದ ದೇವರಿಗೆ ಹರಿ ಅಂತ ಹೆಸರು. ಆ ಬಿಂಬಮೂರ್ತಿಯಾದ ಭಗವಂತ ಜೀವಿಯಿಂದ ಮಾಡಿಸಿದ ಚರ್ಯಗಳೇ ಬಿಂಬಕ್ರಿಯ. ಆ ಬಿಂಬಕ್ರಿಯೆಯೇ ಕಥ. ಅದನ್ನೇ ಇಲ್ಲಿ ಭಾಗವತದಲ್ಲಿ ಕಥಾ 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 ಅಂತ ಕರೀತಾರೆ. ಇಲ್ಲಿ ನೋಡಬೇಕಾಗಿದ್ದು ಹೊರಗಿನ ಭಗವದ್ ರೂಪಗಳ ಆಟ ಒಂದು, ಒಳಗಿನ ಬಿಂಬಮೂರ್ತಿಯ ಆಟ. ಆ ಎರಡನ್ನು ನೋಡತಾ ಹೋದರೆ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವ ಪತಿರೇವಚ, ನನ್ನ ಒಳಗಿರುವ ಸ್ವಾಮಿಯೇ ಜೀವರ ಬಿಂಬನಾಗಿ ಇದ್ದಾನೆ, ಜಡಗಳಲ್ಲೂ ಬಿಂಬನಾಗಿದ್ದಾನೆ. ಈ ಶಬ್ದ ವಿಜಯದಾಸರು ಹೇಳ್ತಾರೆ, ಜಡಗಳಿಗೂ ಬಿಂಬ ಉಂಟು. ಜೀವ ಜಡಗಳಲ್ಲಿ ಬಿಂಬನಾಗಿ ಅವುಗಳನ್ನು ಆಡಿಸುವ ಸ್ವಾಮಿಯೇ ನನ್ನನ್ನು ಆಡಿಸ್ತಾ ಇದ್ದಾನೆ ಅಂತ ಆ ಭಗವಂತನನ್ನು ಚಿಂತನೆ ಮಾಡುವುದೇ, ಬಿಂಬನ ಚಿಂತನೆ ಬರುವುದೇ ಭಾಗವತದ ಪ್ರಧಾನ ಗುರಿ. ಚಿಕ್ಕ ದೃಷ್ಟ ಅಂತ ನೋಡಿದರೆ ಪ್ರಹ್ಲಾದರಾಜರ ಚರಿತ್ರೆ. ಪ್ರಹ್ಲಾದರಾಜರು ಬಂದರು, ಅಧ್ಯಯನ ಮಾಡಲಿಕ್ಕೆ ಹೋದರು, ಸರಿಯಲ್ಲ ಅನ್ನಿಸ್ತು. ವಿಶೇಷವಾಗಿ ಭಗವಂತನ ಚಿಂತನೆ ಮಾಡಿದರು, ದೇವರ ದರ್ಶನ ಕೊಟ್ಟರು, ದೇವರ ಸ್ತೋತ್ರ ಮಾಡಿದರು, ತನ್ನವರಿಗೆಲ್ಲ ಉಪದೇಶ ಕೊಟ್ಟರು. ಅಪ್ಪ ಎಷ್ಟು ಪ್ರಯತ್ನ ಮಾಡಿದರು ಬಗ್ಗಿಲ್ಲ. ಎಂಥ ಗುಣಗಳು, ಎಂಥ ದೀಕ್ಷಾ, ಎಂಥ ತಪಸ್ಸು, ಇದೆಲ್ಲ ಮೇಲ್ನೋಟದ ಮಾತುಗಳು. ಅದಕ್ಕೆ ಹೇಳ್ತಾರೆ, ಪ್ರಹ್ಲಾದರಾಜರೊಳಗೆ ಬಿಂಬಮೂರ್ತಿಯಾಗಿ ಭಗವಂತ ನಿಂತಿದ್ದಾನೆ, ಪ್ರಹ್ಲಾದ ಅಂತ ಕರೆಸಿಕೊಂಡು ಪ್ರಹ್ಲಾದರಾಜರ ಮೂಲಕ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿಸಿದ್ದಾನೆ. ಆ ದೇವರೇ ಮಾಡಿಸದೆ ಹೋದರೆ ಪ್ರಹ್ಲಾದರಾಜರಿಗೇನೂ ಮಾಡಲಿಕ್ಕಾಗಲ್ಲ, ಅವರ ಯೋಗ್ಯತಾನುಸಾರವಾಗಿ ಮಾಡಿಸಿದ್ದಾನೆ. ಅದರಿಂದ ಪ್ರಹ್ಲಾದರಾಜರ ಚರಿತ್ರೆ ಅಂದರೆ ಒಳಗಿರುವ ಪ್ರಹ್ಲಾದ ನಾಮಕ ಭಗವಂತನ ಚರಿತ್ರೆ ಜೊತೆಗೆ ಪ್ರಹ್ಲಾದರಾಜರ ಚರಿತ್ರೆ. ದೇವರಿಗೆ ನಮಸ್ಕಾರ ಜೊತೆಗೆ ಪ್ರಹ್ಲಾದ ನಾಮಕ ಪ್ರಹ್ಲಾದರಾಜರಿಗೆ ನಮಸ್ಕಾರ. ಇದು ನಾವು ಮಾಡಬೇಕಾಗಿದ್ದು. ಭಾಗವತದಲ್ಲಿ ಬರುವಂಥ ಪ್ರತಿಯೊಬ್ಬ ಭಗವದ್ಭಕ್ತರ ಚರಿತ್ರೆಯನ್ನು ನಾವು ಕೇಳುವಾಗ ಈ ಸೆನ್ಸ್ ಇಂಜೆಕ್ಟ್ ಆಗ್ತಾ ಇರಬೇಕು ತಲೆಯಲ್ಲಿ. ಇವಾಗ ಇವ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂದಾಗ ಭಗವಂತ ಇವರಿಂದ ಹೀಗೆ ಮಾಡಿಸಿದ, ಇವರೊಳಗಿರತಕ್ಕ ಈ ಹೆಸರಿರುವ ದೇವರಿಗೆ ನಮಸ್ಕಾರ, ಸ್ವಾಮಿ ನೀನೇ ಅವರಿಂದ ಹಾಗೆ ಮಾಡಿಸಿದ್ಯಾ, ಆ ನೀನೇ ಯಾರೋ ಅಲ್ಲ, ನನ್ನೊಳಗಿದ್ಯಾ, ನನ್ನನ್ನು ಉದ್ಧಾರ ಮಾಡು, ನನ್ನಿಂದ ಮಾಡಿಸು. ಈ ಪ್ರಾರ್ಥನೆ ಎಡಬಿಡದೆ ಭಾಗವತ ಕೇಳುವಾಗ ಬರ್ತಾ, ವಿಶೇಷವಾಗಿ ಬರ್ತಾ ಇತ್ತ, ಆವಾಗ ನಮ್ಮನ್ನ ರಸಿಕರು ಅಂತ ಕರೀತಾರೆ. ಯಾಕೆ ಇವನೇ ಎಲ್ಲ ಜೀವರಾಶಿಗಳಲ್ಲಿರುವ ರಸ ಅಂದ್ರೆ ಬಿಂಬ, ಅವನನ್ನ ಹೀರುವಂಥವರು, ಅವನ ಕ್ರಿಯೆಗಳನ್ನ ಬಿಂಬಕ್ರಿಯೆಯನ್ನೇ ಪ್ರತಿಯೊಂದು ಕಡೆ ಹೀರುವಂಥವರು ಯಾರಿದ್ದಾರಲ್ಲ ಅವರು ರಸಿಕರು, ಅವರೇ ಭಾವುಕರು. ರಸಿಕರು ಅಂದ್ರೆ ಏನೋ ರಸಿಕರು ಅಂತ ಅರ್ಥ ಅಲ್ಲ. ರಸೋ ವೈ ಸಹ, ಸಹ ಅಂದ್ರೆ ಅವನೇ ಆ ಭಗವಂತನೇ ರಸ, ಅವನನ್ನ ಹೀರುವ ಒಂದು ಸ್ವಭಾವ ಇರುವಂಥವನು. ಅವನನ್ನು ಹೀರೋದು ಅಂದರೆ ಅವನ ವಿಶೇಷವಾದ ಬಿಂಬಕ್ರಿಯ ಅನುಸಂಧಾನವನ್ನು ಮಾಡುವುದೇ ವಿಶೇಷವಾಗಿರತಕ್ಕಂಥ ರಸವನ್ನು ಹೀರೋದು. ಆ ಒಂದು ನಿಟ್ಟಿನಲ್ಲಿ ಭಗವಂತನ ಆ ಬಿಂಬಕ್ರಿಯಾನುಸಂಧಾನ ಒಳಗಿರತಕ್ಕಂಥ ಬಿಂಬನ ಚರಿತ್ರೆಯೇ ಭಾಗವತ. ಶುರುವಾಗುವುದೇ ಭಾಗವತ ಜನ್ಮಾದ್ಯಸ್ಯತಃ. ಮೊದಲನೆಯ ಶ್ಲೋಕದ ಅರ್ಥ ನೋಡುತ್ತಾ ಬಂದರೆ ಧೀಮಹಿ ಎಂದು. ಧ್ಯಾನ ಮಾಡುತ್ತೇವೆ ಧೀಮಹಿ ಅಂತ ವೇದದ ಶಬ್ದ ಪ್ರಯೋಗ, ವೇದದ ಶಬ್ದ ಪ್ರಯೋಗ. ಆದ್ದರಿಂದ ಇದನ್ನು ಧೀಮಹಿ ಎಂದರೆ ಇದು ಮಂತ್ರತುಲ್ಯ ಗ್ರಂಥ ಅಂದರು. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಗಾಯತ್ರಿ ಭಾಷ್ಯರೂಪೋಸೌ. ಗಾಯತ್ರಿ ಮಂತ್ರದ ಭಾಷ್ಯವೇ ಈ ಭಾಗವತ. ಅಂಥ ಭಾಗವತದಲ್ಲಿ ಏನನ್ನು ಹೇಳಿದ್ದಾರೆ ಅಂದರೆ ಧ್ಯಾನವನ್ನು ಹೇಳಿದ್ದಾರೆ. ಧೀಮಹಿ ಧ್ಯಾನಿಸೋಣ. ಯಾರನ್ನು ಧ್ಯಾನಿಸೋದು? ಪರಂ ಧೀಮಹಿ ಶ್ರೇಷ್ಠನಾದವ, ಜಗತ್ತಿನಲ್ಲಿ ಒಳಗೆ ಇದ್ದು ವಿಲಕ್ಷಣನಾದವ, ಜೀವ ಜಡಗಳಿಗಿಂತ ಬೇರೆ ಆಗಿರತಕ್ಕಂಥವ ಅಂಥ ಯಾರು ಒಬ್ಬನಿದ್ದಾನೋ ಅವನನ್ನು ಚಿಂತನೆ ಮಾಡೋಣ. ಜೀವ ಜಡಗಳಿಂದ ಬೇರೆ ಆಗಿದ್ದಾನೆ. ಎಲ್ಲಿದ್ದಾನೆ? ಜೀವ ಜಡಗಳಲ್ಲೇ ಇದ್ದಾನೆ, ಅದರೊಳಗೆ ಭಿನ್ನವಾಗಿ ಅದರೊಳಗೇ ಇದ್ದಾನೆ. ಅಷ್ಟೇ ಅಲ್ಲ, ಸತ್ಯಂ ಅಂದರೆ ಹೇಳ್ತಾ ಇದ್ದಾರೆ ಜ್ಞಾನ ಆನಂದಮಯನಾಗಿದ್ದಾನೆ, ನಿರ್ದಿಷ್ಟ ಜ್ಞಾನಾನಂದಮಯನಾಗಿದ್ದಾನೆ. ಎಲ್ಲರ ಹೃದಯ ಗುಹೆಯಲ್ಲಿರತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸುವವನಾಗಿದ್ದಾನೆ ಈ ಭಗವಂತ. ಅಂಥ ದೇವರನ್ನು ಧ್ಯಾನ ಮಾಡೋಣ. ಅದಕ್ಕಂದ್ರೂ ಇವಯಂಥವ ಬರೇ ದೇವರು ದೇವರು ಅಂತ ನಮಸ್ಕಾರ ಮಾಡಿದರೆ ಸಾಕ? ಅವನ ಗುಣಗಳೇನಾದ್ರೂ ಇದೆಯಾ? ಹೇಳ್ತಾರೆ ಜನ್ಮಾದ್ಯಸ್ಯತಃ ಅಸ್ಯ. ಈ ಜಗತ್ತಿಗೆ ಜನ್ಮಾದಿ ಯತಃ, ಯಾರಿಂದ? ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಎಂಟು ಬರ್ತಾ ಇದೆಯೋ. ಹೌದಾ, ಏನೋ ಹುಟ್ಟುಕೊಟ್ಟಿದ್ದಾನಂತಲ್ಲ. ನೋಡಿ, ಒಂದು ಪದಾರ್ಥವನ್ನು ಹುಟ್ಟಾಕ್ಲಿಕ್ಕೆ ನಮಗೆ ಬಹಳ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಜೀವರಾಶಿಯನ್ನು ಟಿಲ್ ನೌ ಇಷ್ಟರ ಪರ್ಯಂತ ಸೈನ್ಸ್ ಎಷ್ಟೇ ಡೆವಲಪ್ ಆಗಿದ್ದರು ಏನೇ ಆಗಿದ್ದರು ಒಬ್ಬ ಮನುಷ್ಯನನ್ನು ಹುಟ್ಟಾಕ್ಲಿಕ್ಕಾಯ್ತಾ? ರೋಬೋಟ್ ಹುಟ್ಟಾಕಿರ್ಬೋದು, ಅದು ಇವರು ಆಪರೇಟ್ ಮಾಡಿದರೆ ಆಗುತ್ತೆ ಇಲ್ಲ ನಿಂತಿರುತ್ತೆ. ನಿಮ್ಮ ಥರ ಒಬ್ಬ ಮನುಷ್ಯನನ್ನು ಹುಟ್ಟಾಕ್ಲಿಕ್ಕಾಯ್ತಾ? ಆಗಿಲ್ಲ. ಪ್ರಾಣ ಹುಟ್ಟಾಕ್ಲಿಕ್ಕಾಯ್ತಾ? ಆಗಿಲ್ಲ. ಮತ್ತೆ ಇಡೀ ಜಗತ್ತಿನಲ್ಲಿ ಎಷ್ಟು ಪ್ರಾಣಿಗಳು ರಾಶಿ 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 ಬರ್ತಾ ಇವೆ, ದಿನೇ ದಿನೇ ಹುಟ್ಟಿದ್ದು ವೃದ್ಧಿ ಆಗ್ತಾ ಆಗ್ತಾ ಏನು ಪುಷ್ಟವಾಗಿ ಹೇಗೆ ಬರ್ತಾ ಇದೆ. ಒಬ್ಬ ಮಹಾಶಕ್ತಿ ಈ ಹುಟ್ಟು ಕೊಡ್ತಾ ಇದ್ದಾನೆ. ಈ ಥರ ಹುಟ್ಟು ಕೊಡೋರು ಯಾರೂ ಇಲ್ಲ. ಈ ಥರ ಪ್ರತಿಯೊಬ್ಬರನ್ನು ಆಯಾ ಜೀವರಾಶಿಗಳಿಗೆ ಅಲ್ಲಲ್ಲೇ ಅಲ್ಲಲ್ಲೇ ಏನೇನು ಕೊಡಬೇಕೋ ತಂದು ಕೊಡುವಂಥ ಶಕ್ತಿ ಅವನೇ. ಅವರಿಗೆ ಆ ಶರೀರ ಧಾರಣೆ ಮಾಡಿ ಇನ್ನೂ ಇರಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ತೊಂದರೆ ಇದೆ ಅನ್ನೋದಕ್ಕೆ ಗೊತ್ತಾದಾಗ ಭಗವಂತ ಆ ಶರೀರದಿಂದ ಬಿಡುಗಡೆ ಮಾಡಿ ಇನ್ನೊಂದು ಹೊಸ ಶರೀರ ಕೊಡ್ತಾನೆ. ಅದೇ ಸಂಹಾರ. ಜೀವನಿತ್ಯ, ಶರೀರ ಮಾತ್ರ ಹೋಗುತ್ತೆ. ಅವರಿಗೆ ಆನಂದ ಕೊಡ್ತಾನೆ. ಅಂಥ ಇಷ್ಟು ಜನಕ್ಕೆ ಏಕಕಾಲದಲ್ಲಿ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕ್ಲಂಸಿಯಾಗಿ ಕಾಣುತ್ತೆ ನಮಗೆ. ಅವನಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ನಮಗೆ ಕ್ಲಂಸಿ. ಯಾರೆಲ್ಲಿ ಹುಟ್ಟುತ್ತಾರೋ, ಯಾರೆಲ್ಲಿ ಸಾಯ್ತಾರೋ, ಯಾರಲ್ಲಿ ಊಟ ಮಾಡ್ತಾರೋ, ಯಾರೇನು ಮಾಡ್ತಿರ್ತಾರೋ, ಯಪ್ಪ ತಲೆಗೆ ಎಟಕಲ್ಲ. ಕಾಶಿಗೆ ಹೋಗ್ತೀರಾ, ಕಾಶಿಯಲ್ಲಿ ನಿರಂತರ ಶವದಹನ ಆಗ್ತಾ ಇರುತ್ತೆ, ಶವದಹನ ನಾನ್ ಸ್ಟಾಪ್ ಆಗಿ ಆಗ್ತಾ ಇರುತ್ತೆ. ಉಸಿರಾಡ್ಲಿಕ್ಕೂ ಟೈಮ್ ಇರಲ್ಲ ಶವದಹನ ಮಾಡುವವರಿಗೆ. ಅವರಿಗೆ ಮನೆಗೆ ಹೋಗಿ ಊಟ ಮಾಡಿ ಬರುವಷ್ಟು ಪುರುಸೊತ್ತಿರಲ್ಲ. ಮತ್ತೇನು ಮಾಡ್ತಾರೆ ಗೊತ್ತಾ, ನಾನೇ ಕಣ್ಣಾರ ನೋಡಿದ್ದು. ಒಂದು ಮಡಕೆ, ಯಾವ ಮಡಕೆ, ಆ ಹೆಣಗಳನ್ನು ಹೊತ್ತುಕೊಂಡು ಬಂದು ಆ ಮಡಕೆ ತಂದಿರ್ತಾರಲ್ಲ, ಅಂಥ ಒಂದು ಮಡಕೆಯಲ್ಲಿ ಅಕ್ಕಿಯನ್ನು ಅಲ್ಲೇ ಗಂಗೆಯಲ್ಲಿ ತೊಳೀತಾರೆ, ನೀರು ತುಂಬುತ್ತಾರೆ, ಆ ಅಕ್ಕಿಯನ್ನು ಬೇಯಿಸಲಿಕ್ಕಿಡ್ತಾರೆ. ಎಲ್ಲಿ ಸುಡುವ ಹೆಣಗಳ ಕಟ್ಟಿಗೆ ಸುಡ್ತಾ ಇರುತ್ತಲ್ಲ, ಅದರಲ್ಲೇ ತುರುಕ್ತಾರೆ, ಅದರಲ್ಲೇ ಬೇಯುತ್ತೆ, ಹೆಣವು ಸುಡುತ್ತೆ, ಅನ್ನವು ಬೆಂದು ಹೋಗುತ್ತೆ. ಬೆಂದದ್ದನ್ನು ಇಳಿಸಿಕೊಂಡು ಅಲ್ಲೇ ಒಂದು ಹಾಕ್ಕೊಂಡು ತಿಂತಾ ಇರ್ತಾರೆ, ಪಕ್ಕದಲ್ಲೇ ಸುಡ್ತಾ ಇರುತ್ತೆ. ಅವರನ್ನು ನೋಡಿದರೆ ಯಪ್ಪ ಹೀಗೂ ಉಂಟೆ ಅಂತ ಅನಿಸುತ್ತಲ್ವಾ. ಅಲ್ಲೂ ಪ್ರೇರಕನಾದವ ಸ್ವಾಮಿಯೇ ಅವರಿಗೆ ಆ ಬುದ್ಧಿ ಕೊಟ್ಟು ಅಲ್ಲಿ ನಿಲ್ಲಿಸಿ ಆ ಕಾರ್ಯಗಳನ್ನು ಮಾಡಿಸೋದವನೇ. ಶುದ್ಧವಾಗಿ ಮಡಿಯಲ್ಲಿ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಅವರಿಗೆ ಅದು ವ್ಯವಸ್ಥೆ ಮಾಡೋದವನೇ. ಈ ರೀತಿ ನೋಡುತ್ತಾ ಹೋದರೆ ಚಿತ್ರ ವಿಚಿತ್ರವಾದ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿಗೆ ಆಯಾ ಹೊತ್ತಿಗೆ ಅವರವರ ಬಾಯಿಗೆ ಏನೇನು ಬರಬೇಕು ತಂದು 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 ಕೊಡ್ತಾರೆ ನಾನ್ ಸ್ಟಾಪ್. ಎಲ್ಲ ಭಾಗವತದಲ್ಲಿ ಎಲ್ಲ ಶ್ಲೋಕಗಳು ಬೇಡ, ಒಂದೊಂದು ಶ್ಲೋಕ ಅದರ ಅರ್ಥ ಕಣ್ಣು ತೆಗೆದು ನೋಡುತ್ತಾ ಹೋದರೆ ಕಣ್ಣು ದೊಡ್ಡದಾಗೇ ಒಡೆದು ಹೋಗುತ್ತೆ. ಅಬ್ಬಾ ಅಂತ, ಅದೇ ಭಾಗವತ. ನಾನು ನಮ್ಮ ಕಣ್ಣಿಂದ ನೋಡಬಾರದು, ಭಾಗವತದ ಕಣ್ಣಿಂದ ನೋಡುತ್ತಾ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ಹೇಗಿದ್ದಾನೆ, ಎಲ್ಲರಿಗೂ ಹುಟ್ಟು ಕೊಡ್ತಾನಯ್ಯ, ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಬ್ಯಾಕ್ಟೀರಿಯಾಗೂ ಕೊಡೋದು ಅವನೇ, ಎಲ್ಲವನ್ನ ಏಕಕಾಲದಲ್ಲಿ ಕೊಡ್ತಾನೆ. ನಂತರ ಕಾಲ ಕಾಲಕ್ಕೆ ಹೊಟ್ಟೆಯಲ್ಲಿದ್ದವರಿಗೆ ಹೊಟ್ಟೆಯಲ್ಲೇ ಊಟ ಸಪ್ಲೈ, ಹೊರಗಿದ್ದವರಿಗೆ ಹೊರಗಿದ್ದವರಿಗೆ ಅಲ್ಲೇ ಸಪ್ಲೈ ಮಾಡ್ತಾನೆ, ಆಕಾಶದಲ್ಲಿದ್ದವರಿಗೆ ಅಲ್ಲೇ ಸಪ್ಲೈ ಮಾಡ್ತಾನೆ, ಎಲ್ಲಿದ್ದವರಿಗೆ ಅಲ್ಲಲ್ಲಿ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಹೊತ್ತು ಕೊಂಡೊಯ್ದು ಉಣಿಪ ತಲೆ ಮೇಲೆ ಇಟ್ಟುಕೊಂಡು ಸಪ್ಲೈ ಮಾಡ್ತಾನಂತ ಮಹಾನುಭಾವ. ಇಷ್ಟಕ್ಕೂ ಅವನ ಕೇಳಿದವು, ಇಷ್ಟೆಲ್ಲ ಮಾಡ್ತೀಯಲ್ಲ ನಿಂಗೇನು ಪ್ರಯೋಜನ, ನಂಗೇನಿಲ್ಲ, ಮತ್ತ್ಯಾಕೆ ಮಾಡ್ತಿದ್ಯ, ನಿಮ್ಗೆ ಒಳ್ಳೇದಾಗಲಿ. ಓಹ್, ನಿನ್ನಂಥವ್ರು ಇರ್ತಾರೇನಯ್ಯ, ನಿನಗೆ ಪ್ರಯೋಜನವಿಲ್ಲದೆ ನಮಗಾಗಿ ಮಾಡ್ತಿದ್ಯಾ, ಹೌದು ನೀವು ಸಂತೋಷಪಟ್ಟರೆ ಸಾಕು. ಅದೇ ಹೇಳ್ತಾನೆ ಈ ರೀತಿಯಾಗಿ ಜಗತ್ತಿಗೆಲ್ಲ ಕೊಡುವವ ಅವ. ಇರಲಿ ಬಿಡ್ರಿ, ಅವನಿಲ್ಲಾಂದ್ರೆ ಇನ್ನೊಬ್ರು ಇರ್ತಾರೆ. ಇಲ್ಲ, ಅವ ಸರಕೊಂಡ್ರೆ ಎಲ್ಲ ಸ್ಟ್ಯಾಂಡ್ ಸ್ಟಿಲ್, ಏನೂ ನಡೆಯಲ್ಲ. ಅವನೊಬ್ಬನೇ ಎಲ್ಲರಲ್ಲಿ ಇದ್ದುಕೊಂಡು ನಾನ್ ಸ್ಟಾಪ್ ಆಗಿ ಯುಗಗಳು 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 ನಮ್ಮ ಕೋಟಿ ಕೋಟಿ ಜನ್ಮಗಳು ಪ್ರತಿಯೊಬ್ಬರ ಶರೀರವನ್ನು ಕೊಡ್ತಾ ಅದನ್ನು ಹೊತ್ತು ಹೊತ್ತು ಎಲ್ಲರಲ್ಲಿ ತಿರುಗಾಡತಾ ಎಲ್ಲರಿಗೂ ಹೊತ್ತು ಹೊತ್ತಿಗೂ ಊಟ ಮಾಡಿಸ್ತಾ. ಯಪ್ಪ ಒನ್ ಮ್ಯಾನ್ ಶೋ. ಅಂಥ ಇಡೀ ಜಗತ್ತನ್ನು ಆಡಿಸುವ ಒಬ್ಬ ಮಹಾಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ನಾನು ಧ್ಯಾನ ಮಾಡುತ್ತೇನೆ. ಯಾವ ಶಕ್ತಿಯಿಂದ ಇಡೀ ಜಗತ್ತು ಹುಟ್ಟಿ ಬರ್ತಾ ಇದೆಯೋ, ಯಾವ ಶಕ್ತಿಯಿಂದ ಎಲ್ಲರಿಗೆ ಹೊತ್ತು ಹೊತ್ತಿಗೆ ಎಲ್ಲ ಪಾಲನೆ ನಡೀತಾ ಇದೆಯೋ, ಎಲ್ಲರ ಹೊತ್ತು ಹೊತ್ತಿಗೆ ಆ ಶರೀರದಿಂದ ಬಿಡುಗಡೆಯಾಗಿ ಸಂತೋಷ ಪಡುತ್ತಿದ್ದಾರೋ, ಹೊತ್ತು ಹೊತ್ತಿಗೆ ತಿಳುವಳಿಕೆ ಬರ್ತಾ ಇದೆಯೋ. ತಿಳುವಳಿಕೆ ಬರಬಾರದ ಸ್ಥಿತಿಯಲ್ಲಿ ಅಜ್ಞಾನವು ಬಂದು ಸಂತೋಷವಾಗಿದ್ದಾರೋ. ಹೌದಾ, ಅವನು ಅಜ್ಞಾನ ಕೊಡ್ತಾನಲ್ಲ ಅದು ಸುಖ ಕೊಡುತ್ತಾ? ಹೌದು, ನಮ್ಮ ಸಾವಿನ ಬಗ್ಗೆ ಅಜ್ಞಾನ ಕೊಟ್ಟಿದ್ದಾನೆ ನಮಗೆ. ನಮ್ಮ ಸಾವು ಯಾವಾಗ ಬರುತ್ತೋ ಹೇಳಿದಾನ? ಇಲ್ಲಲ್ಲ. ಹಾಗಾದರೆ ನಮ್ಗೆ ಯಾವ ಅಜ್ಞಾನ ಇದೆ? ಸಾವಿನ ಬಗ್ಗೆ ಅಜ್ಞಾನ ಇದೆ, ಅದಕ್ಕೆ ಸಂತೋಷವಾಗಿದ್ದೀವಿ. ಒಂದು ಸಲ ದೇವ್ರು ಕಾಣಿಸಿ ಹೇಳಿ ಸ್ವಪ್ನದಲ್ಲಿ ಇಂಥ ದಿವಸ ಸತ್ತೋಗ್ತೀಯ ಅಂತ, ಇವಾಗಿಂದ ಸಾಯೋದು ಶುರುವಾಗುತ್ತೆ. ಯಪ್ಪ ಅವಾಗ ಸಾಯ್ತೇನೆ ಸಾಯ್ತೇನೆ ಅಂತ ಈಗಿಂದ ಸಾಯೋದು ಶುರು ಮಾಡ್ತಾ ಇರ್ತೇವೆ ಅಲ್ವಾ. ಅಜ್ಞಾನವೂ ಸಂತೋಷಕರ, ಸ್ವಾಮಿ ಕೊಟ್ಟದ್ದು. ನಮಗೆ ಎಷ್ಟು ತಿಳಿಸಬೇಕೋ ಅಷ್ಟೇ ತಿಳಿಸ್ತಾನೆ. ಹೆಚ್ಚಿಗೆ ತಿಳುವಳಿಕೆ ಹಂಬಲ ಕೊಡ್ತಾನೆ, ತಿಳಿಸಲ್ಲ. ಯಾಕೆ? ಟೈಮ್ ಬಂದಿರಲ್ಲ. ತಿಳ್ಕೊಂಡ್ರು ಅನರ್ಥ ಆಗುತ್ತೆ, ಅದಕ್ಕೆ ಮುಂದೆ ತಿಳಿಸ್ತಾನೆ. ಆ ರೀತಿಯಲ್ಲಿ ಅವನು ಕೊಡುವ ಅಜ್ಞಾನವು ಸಂತೋಷಕರವೇ, ಅವನು ಕೊಟ್ಟ ಜ್ಞಾನವು ಸಂತೋಷಕರವೇ, ಅವನು ಕೊಟ್ಟ ಬಂಧವು ಸಂತೋಷವೇ ಅಲ್ರಿ. ಅವನು ಕೊಟ್ಟ ಬಂಧ ಸಂತೋಷವ? ಹೌದು. ಈ ಸಂಸಾರ ಇಲ್ಲಿ ತಂದ ಈ ತಂದೆ ಎಂಬ ಬಂಧ, ತಾಯಿ ಎಂಬ ಬಂಧ, ಹೆಂಡತಿ ಎಂಬ ಬಂಧ, ಗಂಡ ಎಂಬ ಬಂಧ, ಮಕ್ಕಳು ಎಂಬ ಬಂಧ, ಇವೆಲ್ಲ ಬಂಧಗಳೆಲ್ವ? ಮತ್ತೆ ಈ ಬಂಧಗಳೆಲ್ಲ ನಿಮಗೆ ಬೇಕೋ ಬೇಡವೋ? ಬೇಕು ಅಲ್ವೇ. ರಾಯರ ಮುಂದೆ ನಿಂತು ಹಗಲು ರಾತ್ರಿ ಬೇಡೋದೇನು? ಇವ್ರು ಚೆನ್ನಾಗಿರಲಿ, ಇವ್ರು ಚೆನ್ನಾಗಿರಲಿ, ಇವ್ರು ಚೆನ್ನಾಗಿ, ಸಾರಿ, ರಾಯರು ಕಾಣಿಸಿ ಹೇಳಿದರು ನಿನಗೆ ಮೋಕ್ಷ ಬೇಕಲ್ವ? ಹೌದು ಸ್ವಾಮಿ. ಮೋಕ್ಷ ಅಂದ್ರೆ ಏನು ಗೊತ್ತಾ? ಏನು ಸ್ವಾಮಿ? ನಿನ್ನ ಸುತ್ತೂ ಇದ್ದಾರಲ್ಲ ಅವರ ಮೇಲೆ ನಿನಗಿರೋ ಅಭಿಮಾನ ಬಿಡಿಸ್ಬಿಡ್ತೇವೆ ಫಸ್ಟು. ಅಪ್ಪನ ನೋಡಿದ್ರು, ಅಮ್ಮನ ನೋಡಿದ್ರು, ಹೆಂಡತಿನ ನೋಡಿದ್ರು, ಮಕ್ಕಳು ನೋಡಿದ್ರು, ಯಾರು ನೋಡಿದ್ರು, ಯಾರೋ ಬೀದಿಯಲ್ಲಿ ಹೋದವರು ನೋಡಿದಂಥ ಫೀಲಿಂಗ್ ಇರುತ್ತೆ ನಿಂಗಿನ. ಇವತ್ತುವರೆಗೆ ನಿಂಗೇನಿತ್ತು? ಅವರನ್ನು ನೋಡಿದ್ರೆ ಪ್ರೀತಿ. ಮಗ ಬರಲಿಲ್ಲ, ಹಾಗೆ ಬಂದ, ನೋಡಿ ಹತ್ತಿರ ಕರ್ಕೊಂಡು ಅಪ್ಪಿಕೊಂಡು ಮುತ್ತು ಕೊಟ್ಟು ಕುಸು ಕುಸು. ಇದು ಯಾವುದಿರಲ್ಲ ನಾಳೆಯಿಂದ. ಮಗನ ನೋಡಿದುಕೊಳ್ಳೆ, ರೋಡಲ್ಲಿ ಹೋದವರು ನೋಡಿದಂತೆ ನೋಡ್ತಾ ಇರ್ತೀಯ. ಯಾವ ಪ್ರೀತಿಯೂ ನಿನ್ನವರ ಮೇಲೆ ನಿನಗಿರಲ್ಲ, ಹಾಗೆ ಮಾಡ್ಲಿಯಾ ಅಂತ ಕೇಳಿದರೆ ಏನು ಹೇಳ್ತೀರಾ? ಈ ಬಂಧ ಬಿಡುಗಡೆ ಮಾಡು ಸ್ವಾಮಿ, ಈ ಬಂಧ ಬೇಡ ಅಂತ ಹೇಳ್ತೀರಾ? ಇಲ್ಲಪ್ಪ, ಇದು ಬಹಳ ರುಚಿಯಾಗಿದೆ. ಓ ಮಗ ಅಂತ ಹತ್ತಿರ ಕರ್ಕೊಂಡು ಮುತ್ತು ಕೊಡೋದ್ರಲ್ಲಿ ಏನು ತೃಪ್ತಿ, ಏನು ಆನಂದ. ಗಂಡ, ಹೆಂಡತಿ, ಅಪ್ಪ, ಮಗ, ಅಕ್ಕ, ತಮ್ಮ, ಸ್ನೇಹಿತ, ನನ್ನ ಆಕಳು, ನನ್ನ ಕಾರು, ನನ್ನ ಮನೆ, ಈ ಬಂಧಗಳಿಂದ ಆನಂದವೇ ಬರ್ತಾ ಇದೆ. ಅದಕ್ಕೆ ಸ್ವಾಮಿ ಏನು ಮಾಡಿದ? ಬಂಧ ಕೊಟ್ಟ, ಬಂಧದಿಂದಲೂ ಆನಂದ ಕೊಟ್ಟ. ಕೊನೆಗೆ ಒಂದು ದಿವಸ ಬಿಡುಗಡೆ ಮಾಡಬೇಕು ಅನ್ನುವಾಗ ಆ ಬಂಧ ಎಷ್ಟು ಅಸಹ್ಯ ಅಂತ ತೋರಿಸ್ತಾನೆ. ಯಪ್ಪ ಅಂದಾಗ ಬಿಡಿಸ್ಬಿಡ್ತಾನೆ, ಬಿಡಿಸಿ ಆನಂದ ಕೊಡ್ತಾನೆ. ಬಂಧ ಕೊಟ್ಟು ಆನಂದ ಕೊಡ್ತಾನೆ, ಬಂಧ ಬಿಡಿಸಿ ಆನಂದ ಕೊಡ್ತಾನೆ. ಇಂಥವು ಯಾರಿದ್ದಾರ್ರಿ? ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಕಂಟ್ರೋಲ್, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಕಂಟ್ರೋಲ್ ಮಾಡ್ತಾನೆ. ಜ್ಞಾನ ಕೊಡ್ತಾನೆ, ಅಜ್ಞಾನ ಕೊಡ್ತಾನೆ, ಬಂಧ ಕೊಡ್ತಾನೆ, ಮೋಕ್ಷ ಕೊಟ್ಟು ಆನಂದ ಕೊಟ್ಟೇ ಕೊಡ್ತಾನೆ. ಸರ್ವತ್ರ ನಮಗೆ ಆನಂದ ಕೊಡ್ತಾ 24 ಅವರ್ಸ್ ನಮಗಾಗಿ ಹೆಣಗುವಂಥ ಏಕೈಕ ಶಕ್ತಿ, ನಮ್ಮ ಕಡೆಯೇ ಕಣ್ಣಿಟ್ಟಿರುವಂಥ ಏಕೈಕ ಶಕ್ತಿ. ನಾವು ಮರೆತು ಮರೆತು ಅವನನ್ನೇ ಮರೆತು, ಯಾರು ನಮ್ಮನ್ನು ಮರೆತು ಹೋಗ್ತಾರೋ ಅವರ ಹಿಂದೆ ಓಡುವಂಥ ನಾವು, ನಮ್ಮನ್ನು ಮರೆತು ಮರೆತು ಹೋಗುವಂಥವರ ಹಿಂದೆ ಓಡುವಂಥ ನಾವು, ಮರೆತಿರುವ ಆ ಒಬ್ಬ ವ್ಯಕ್ತಿ ಅವ ನಮ್ಮನ್ನು ಮರೀತಾನೇ ಇಲ್ಲ. ನಾವು ಯಾರನ್ನ ಮರೀತಾ ಇದ್ದೀವೋ ಅವನನ್ನು ಮರೀತಾ ಇಲ್ಲ. ಯಾರನ್ನು ನಾವು ನೆನಪಿಟ್ಟುಕೊಳ್ತಾ ಇದ್ದೀವೋ ಅವರು ಮರೆತು ಮರೆತು ಹೋಗ್ತಾ ಇದ್ದಾರೆ. ಇನ್ನಾದರೂ ನಮ್ಮನ್ನು ಮರೆಯದೇ ಇರುವವನನ್ನ ನಾವು ಮರೆಯದೆ ನೆನೆಯೋದೇ ಭಾಗವತ. ಅದನ್ನೇ ಹೇಳ್ತಾರೆ, ಅಂಥವನನ್ನು ನೆನೆಯೋಣ, ಇನ್ನಾದರೂ ನೆನೆಯೋಣ. ಇಷ್ಟು ಕಾಲ ಅವನನ್ನು ಮರೆತದ್ದಾಯಿತು, ಇಷ್ಟು ಕಾಲ ಮರೆತೇ ಹೋದದ್ದಾಯಿತು ಅವನನ್ನು. ಇನ್ನಾದರೂ ಇನ್ನಾದರೂ ನಮ್ಮನ್ನೇ ನೆನೆಯುವಂಥ ಅವನನ್ನು
ಇನ್ನಾದರೂ ಅವನನ್ನೇ ನೆನೆಯೋಣ. ಬಿಟ್ಟು ಬಿಟ್ಟು ಹೋಗುವಂಥ ನಮ್ಮಲ್ಲಿ ಗುಣಗಳು ಕಂಡರೆ ಹತ್ತಿರ ಬರುತ್ತಾ, ದೋಷಗಳು ಕಂಡಾಗ ತೂವಂತ ಓಡಿ ಹೋಗುವಂಥ ಅವರ ಹಿಂದೆ ಓಡಿ ಹೋಗ್ತಾ ಇತ್ತು. ನಮ್ಮಲ್ಲಿ ಕೋಟಿ ಕೋಟಿ ದೋಷಗಳಿದ್ದರೂ ಸದಾ ಅಪ್ಪಿಕೊಂಡೇ ಇರತಕ್ಕ ಇವನ ಕಡೆ ಮಾತ್ರ ನಾವು ನೋಡಲ್ಲ. ಯಾರ್ಯಾರೋ ಕಂಡ ಕಂಡವರಿಗಾಗಿ ಹಂಬಲಿಸಿ ಒದ್ದಾಡಿ ಒದ್ದಾಡಿ ಅಪರೂಪದ ಬದುಕೆಲ್ಲ ಪೆಟ್ರೋಲ್ ಹಾಕಿ ಬೆಂಕಿ ಕೊಟ್ಟಂತೆ ಸುಡುತ್ತಾ ಇದ್ದೀವಿ. ಅವನನ್ನ ಪ್ರೀತಿಯಿಂದ ನೆನೆದ ಪಾಪಕ್ಕೆ ಹೋಗಲಿಲ್ಲ. ಅದಕ್ಕೆ ಭಾಗವತ ಹೇಳ್ತಾ ಇದೆ, ಇಂಥವನನ್ನ ಇಂಥ ನಮ್ಮ ಜೊತೆಗೇನೆ ಇರುವ ಶಕ್ತಿಯನ್ನ ಧೀಮಹಿ ಇನ್ನಾದರೂ ಪ್ರಶಾಂತವಾಗಿ ಕೂಡೋಣ, ಪ್ರಶಾಂತವಾಗಿ ನಮ್ಮ ಜೊತೆಗೇ ಇದ್ದು ನಮ್ಮ ಒಳಗೂ ಹೊರಗಿದ್ದು ನಮ್ಮ ಆಗು ಹೋಗುಗಳನ್ನೆಲ್ಲವನ್ನ ನೋಡಿಕೊಳ್ಳುವ ಆ ಒಬ್ಬ ಸ್ವಾಮಿ ಇದ್ದಾನಲ್ಲ, ಆ ಒಬ್ಬ ಸ್ನೇಹಿತನಿದ್ದಾನಲ್ಲ, ಸದಾ ನಮ್ಮ ಕಡೆ ಕಣ್ಣನ್ನ ಇಟ್ಟಿರತಕ್ಕಂಥ ಹಿತೈಷಿ ಇದ್ದಾನಲ್ಲ, ನಮ್ಮ ಜವಾಬ್ದಾರಿ ಹೊತ್ತಿರತಕ್ಕಂಥವ ಇದ್ದಾನಲ್ಲ, ನಮ್ಮ ಕಷ್ಟಗಳನ್ನ ಯಾವ ಇರುವೆ ತನ್ನ ಕಷ್ಟ ಹೇಳಿಕೊಂಡ್ರು ಕಿವಿಗೊಟ್ಟು ಕೇಳುವ ಪೇಷನ್ಸ್ ಇರತಕ್ಕಂಥ, ಆಸಕ್ತಿ ಇರತಕ್ಕಂಥ ಒಳ್ಳೆ ವ್ಯಕ್ತಿ ಇದ್ದಾನಲ್ಲ, ಆ ಒಬ್ಬ ವ್ಯಕ್ತಿ ಅಪರೂಪದ ವ್ಯಕ್ತಿ, ಅಂಥ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥವ ಅವನನ್ನ ನೆನೆಯೋಣ, ಇದು ಭಾಗವತ. ಆವಾಗ ನಮಗೆ ಅನಿಸುತ್ತೆ ಎಲ್ಲ ದೊಡ್ಡ ಬುದ್ಧಿಯ ಪರಮಾವಧಿ ನಾವೇ. ಯಾಕೆ? ಯಾವನ್ನ ಪ್ರೀತಿನ ನೆನೆಯಬೇಕು ಅವನನ್ನು ನೆನೆಯದೆ ಅವನನ್ನು ನೆನೆಯಬೇಕು ಅಂತ ಹೇಳುವ ಶ್ಲೋಕಗಳ ಗುಂಪೇನಿದೆ ಭಾಗವತ, ಅದನ್ನು ನಾನು 10 ಸಲ ಕೇಳಿದೆ, 15 ಸಲ ಕೇಳಿದೆ, ಇಷ್ಟು ಮಂಗಳಗಳು ಮಾಡಿದೆ ಅಂತ ಚಪ್ಪಾಳೆ ತಡ್ಕೊಳ್ತಾ ಇದ್ದೀವಿ. ಒಬ್ಬರೇ ಬಾಯಿ ಮುಚ್ಚಿಕೊಂಡು ಕಣ್ಣು ಮುಚ್ಚಿ ಅವನನ್ನು ನೆನೆದದ್ದಿದೆಯಾ? ಮತ್ತೆ ನಮ್ಮ ಮಂಗಳಗಳು ಏನು ಮಾಡಲಿಕ್ಕೆ? ತಿಪ್ಪೆಯಲ್ಲಿ ಹಾಕ್ಲಿಕ್ಕ? ಯಾಕ್ರಿ ನಮ್ಮ ಮಂಗಳಗಳು ಮುಖಕ್ಕೆ ಮಂಗಳಾರತಿ ಅಲ್ಲದೆ? ಅವನ ನೆನಪೇ ಬಾರದೇ ಇರುವ ಈ ಭಾಗವತ ಮಂಗಳಗಳು ಯಾಕೆ? ತಿಂದ ಬಂದ ಹೋದ, ತಿಂದ ಬಂದ ಹೋದ, ಇದೇ ಕಥೆಯ. ಅದಕ್ಕೆ ಭಾಗವತ ಹೇಳ್ತಾ ಇದೆ, ಇನ್ನಾದರೂ ಕಣ್ಣು ತೆಗೀರಿ, ನಿಮ್ಮೊಳಗೇ ಇರುವವನ ಕಡೆ ಕಣ್ಣು ತೆಗೀರಿ. ಅದಕ್ಕೆ ಹೇಳ್ತಾರೆ, ಹೌದಾ, ಇಷ್ಟು ಮಾಡ್ತಾನ ಅವನು ನಮಗೆ, ಹೇಗೆ ಗೊತ್ತಾಯ್ತಿದು? ಅನ್ವಯಾತ್ ಶಾಸ್ತ್ರದಲ್ಲಿ ಹುಡುಕಿ 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 ನೋಡಿದಾಗ, ಭದ್ರವಾಗಿ ಮೈಯೆಲ್ಲ ಕಣ್ಣಿಟ್ಟುಕೊಂಡು ಹುಡುಕಿ ನೋಡಿದಾಗ ಇವನ ಕುರಿತು ಗೊತ್ತಾಯಿತು. ಏನಂತ? ಇವನೊಬ್ಬನೇ ಎಲ್ಲರ ಮೂಲಕ ಉಪಕಾರ ಮಾಡುವವ, ಯಾರಿಗೂ ಕಾಣದೆ ಒಬ್ಬೊಬ್ಬರ ಗೊಂಬೆಗಳ ಮೂಲಕ ಬ್ರಹ್ಮಾದಿ ಎಲ್ಲ ಗೊಂಬೆಗಳ ಮೂಲಕ, ಎಲ್ಲರೂ ಗೊಂಬೆಗಳೇ, ಎಲ್ಲ ಗೊಂಬೆಗಳ ಮೂಲಕ ತನ್ನ ಪ್ರೀತಿಯನ್ನ ನಮ್ಮ ಮೇಲೆ ತೋರುವವ. ಆಯಾ ಜ್ಞಾನಿಗಳೇನಿದ್ದಾರೆ ಅವರವರ ಪ್ರೀತಿಯನ್ನು ನಮಗೆ ತೋರುವವ. ಆದ್ದರಿಂದ ಇವನನ್ನ ಕುರಿತು ಶಾಸ್ತ್ರದಿಂದಲೇ ತಿಳಿಯಲಿಕ್ಕೆ ಸಾಧ್ಯ. ನಮ್ಮ ಬುದ್ಧಿ ಬಳಸಿ ತರ್ಕದಿಂದ ವ್ಯಾಕರಣ ಅದು ಇದು ಅಂದರೆ ಗೆಟ್ ಔಟ್ ಅಂತ ಹೇಳ್ತಾನೆ ಸ್ವಾಮಿ. ಅದಕ್ಕೆ ಶಾಸ್ತ್ರದಿಂದ ತಿಳಿಯಲಿಕ್ಕೆ ಸಾಧ್ಯ. ಹೌದಾ, ಶಾಸ್ತ್ರದಿಂದ ತಿಳಿಯಲಿಕ್ಕಾಗತ್ತಾ? ಎಲ್ಲಿ ಸಿಗತ್ತೆ ಆ ಶಾಸ್ತ್ರ? ವೇದಾಂತ ಬುಕ್ ಹೌಸ, ಪೂಜಾ ಬುಕ್ ಹೌಸ, ವಂದನಾ ಬುಕ್ ಹೌಸ, ಎಲ್ಲಿ ಸಿಗತ್ರಿ? ಯಾವ ಟೆಕ್ಸ್ಟ್ ಬುಕ್, ಯಾವ ಆಥರು, ಯಾವ ಎಡಿಷನ್? ಅವಾಗಂದ್ರು ಬುಕ್ಕಲ್ಲಿ ಎಲ್ಲ ಇರುತ್ತೆ, ಅದು ಇವ ತಿಳಿಸಿದರೇನೆ ತಲೆಗೆ ತಿಳಿಯುತ್ತೆ, ಇಲ್ಲ ಬುಕ್ಕಿಂದ ಬಾಯಿಗೆ ಬರುತ್ತೆ, ಬುಕ್ಕಿಟ್ಟು ಬುಕ್ಕಿದಂತೆ ಆಗುತ್ತೆ, ಏನೂ ಇರಲ್ಲ, ತೌಡು ತಿಂದಂತೆ ಆಗುತ್ತೆ ಭಾಗವತ. ಅದಕ್ಕೆ ಇತರ ತಶ್ಚ ಅವನೇ ನಮಗೆ ತಿಳಿಸಿಕೊಡಬೇಕು ಭಾಗವತದ ರಸ. ನೋಡು ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ ಅಂತ ತನ್ನ ಕುರಿತು ತಾನೇ ತಿಳಿಸಬೇಕು. ಅವಾಗ ಗೊತ್ತಾಗುತ್ತಯ್ಯ ಅಂದ್ರು ಜಯತೀರ್ಥರು ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದಾಗ ಅತಃ ಅಂದ್ರು. ಅತಃ ಅಂದ್ರೆ ಆಟ್ ಇತಿ ಅತಃ ಅಂದ್ರೆ ಅಕಾರನಾಮಕ ಭಗವಂತ ನಮ್ಮ ಹೃದಯದಲ್ಲೇ ಬಿಂಬನಾಗಿದ್ದಾನಲ್ಲ ಅವನು, ಆ ಅಂದ್ರೆ ಅವನನ್ನ ಅವನೇ ನಮಗೆ ತಿಳಿಸ್ಬೇಕಂತೆ, ನೋಡು ನಾನು ಹೀಗಿದ್ದೀನಿ ಹಾಗಿದ್ದೆ ಅಂತ. ಇಲ್ಲದಿದ್ದರೆ ಪುಸ್ತಕ ಇದ್ರೂ ಗೊತ್ತಾಗಲ್ಲ. ಅದನ್ನ ಒಂದು ಶಬ್ದದಿಂದ ಹೇಳ್ತಾರೆ, ಈ ತರತಶ್ಚ. ಈ ಅಂದ್ರೆ ಈ ಇತಿ ಆಶ್ಚರ್ಯ, ಆಶ್ಚರ್ಯಕರವಾದ ವಸ್ತು ಒಬ್ಬ ಭಗವಂತ, ಅವನು ತರನೂ ಆಗಿದ್ದಾನೆ. ಈ ತರ ಅಂದರೆ ಇಶ್ಚಾಸವು ತರಶ್ಚ, ಎಲ್ಲರನ್ನ ದಾಟಿಸಿಬಿಡ್ತಾನೆ ಸಂಸಾರದಿಂದ. ಆಶ್ಚರ್ಯಕರವಾದ ರೀತಿಯಲ್ಲಿ ತಾನಿದ್ದುಕೊಂಡು ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮನ್ನು ದಾಟಿಸಿ ಬಿಡುತ್ತಾನೆ. ಎಲ್ಲ ಗೋಪಾಲಕರು ಕಾಡಲ್ಲಿ ಸಿಕ್ಕಾಕೊಂಡಿದ್ರು, ಸುತ್ತು ಬೆಂಕಿ, ಆಕಳುಗಳೆಲ್ಲ ಸಿಕ್ಕಾಕೊಂಡಿತ್ತು. ಕೃಷ್ಣ ಒಂದೇ ಮಾತು, ಕೃಷ್ಣ ಅಂದ್ರು. ಕೃಷ್ಣ ಅಂದ, ಇದ್ದ ಕಡೆ ಎಲ್ಲ ಕಣ್ಣು ಮುಚ್ಚಿ ಅಂದ್ರು. ಒಂದೇ ಮಾತು ಕೃಷ್ಣ ಹೇಳಿದ್ದು ಮುಗಿತಲ್ಲಿಗೆ, ಇದ್ದ ಕಡೆ ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೀರಿ ಅಂದ್ರು. ತೆಗೆದುಕೊಳ್ಳಿ, ಆಶ್ಚರ್ಯ, ಮನೆ ಮುಂದೆ ಇದ್ದಾರೆ ಆಕಳುಗಳು ಸಹಿತ ಅಲ್ವೇ. ಅವನು ಆಶ್ಚರ್ಯಕರವಾದ ವಸ್ತು, ಅವನನ್ನ ನೆನೆದರೆ ನಮ್ಮನ್ನ ಆಶ್ಚರ್ಯಕರವಾದ ರೀತಿಯಲ್ಲಿ ದಾಟಿಸಿ ಬಿಡುತ್ತಾನೆ. ಅದಕ್ಕೆ ಅವನನ್ನ ಇತರ ಅಂದ್ರು. ಅಂಥ ಇತರ ನಾಮಕ ಭಗವಂತ ಏನಿದ್ದಾನಲ್ಲ, ಅವನಿಂದಲೇನೆ ಆಶ್ಚರ್ಯಕರವಾದ ಅವನ ಶಕ್ತಿ ಅವನಿಂದಲೇ ಪರಿಚಯ ಆಗುತ್ತೆ. ಅಷ್ಟೇ ಅಲ್ಲ, ಇವನ ಶಕ್ತಿ ಎಂಥದ್ದು, ಜ್ಞಾನ ಎಂಥದ್ದು ಅಂದರೆ ಅರ್ಥೇಶು ಅಭಿಜ್ಞ, ಎಲ್ಲವನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಮಗು ಇರುತ್ತೆ, ಅಡಿಗೆ ಆಗ್ಬೇಕು, ಅದು ಅಮ್ಮಗೆ ಅಡಿಗೆ ಗೊತ್ತೋ ಇಲ್ಲೋ, ಉಪ್ಪು ಎಷ್ಟು ಹಾಕ್ಬೇಕೋ ಏನೋ, ಈ ಅಮ್ಮ ಎಷ್ಟು ಹಾಕ್ತಾಳೋ ಏನೋ, ಹಾಗೆ ನೋಡುತ್ತಾ ಬೇಫಿಕರ್ ಆಗಿರುತ್ತೆ. ಅಮ್ಮ ಇದ್ದಾಳೆ, ಅಮ್ಮಗೆ ಎಷ್ಟು ಹಾಕ್ಬೇಕೋ ಎಲ್ಲ ಗೊತ್ತು, ನನಗೆ ಗೊತ್ತಿಲ್ಲ, ಅಮ್ಮಗೆಲ್ಲ ಗೊತ್ತು, ಅಮ್ಮ ನೋಡ್ಕೊಳ್ತಾಳೆ ಅಂಥೇಳಿ ಪ್ರಶಾಂತವಾಗಿ ಆಟ ಆಡ್ತಾ ಕೂತಿರುತ್ತೆ, ಹೌದಲ್ವ? ಹಾಗೆ ಭಗವಂತ ನಮಗೆ ಹೇಳ್ತಾನೆ, ನೀ ನಿನ್ನ ಚಿಂತೆ ಬಿಡು, ನಿನ್ನ ಕುರಿತು ನಂಗೆ ಗೊತ್ತು, ಎಲ್ಲರ ಕುರಿತು ಗೊತ್ತು, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನಾನೇ, ಎಲ್ಲಿ ಕರ್ಕೊಂಡು ಹೋಗೋದು ನಾನೇ, ಹೇಗೆ ಕರ್ಕೊಂಡು ಹೋಗ್ಬೇಕೆಂಬುದು ನನಗೆ ಗೊತ್ತು, ಚಿಂತೆ ಬಿಡು, ನನ್ನ ಚಿಂತೆ ಮಾಡು, ನನ್ನ ಸ್ಮರಣೆ ಮಾಡು, ನಿನ್ನ ಚಿಂತೆ ನಾನು ಮಾಡ್ತೇನೆ. ಹೌದಾ, ನನ್ನ ಚಿಂತೆ ನಾನು ಮಾಡೋದು ಬೇಡವಾ, ನಾನು ಟೆನ್ಷನ್ ಪಡೋದು ಬೇಡವಾ, ನನ್ನ ಟೆನ್ಷನ್ ನಾನು ಪಡೋದು ಬೇಡವಾ, ನಿನ್ನ ಟೆನ್ಷನ್ ನೀನು ಪಟ್ಟು ಏನು ಮಾಡ್ತೀಯ, ಬಿ ಪಿ ಟ್ಯಾಬ್ಲೆಟ್ ಜಾಸ್ತಿ ಆಗುತ್ತೆ, ನಿನ್ನ ಸರಿ ಮಾಡೋದು ನಾನೇ, ಅದರಿಂದ ನನ್ನ ಕುರಿತು ಆಲೋಚನೆ ಮಾಡು, ನಿನ್ನ ಕುರಿತು ನಾನು ಮಾಡ್ತೇನೆ. ಹೌದಾ, ಏನಂತ ಆಲೋಚನೆ ಮಾಡಲಿ, ಇವನಿಗೆಲ್ಲ ಗೊತ್ತು. ಅರ್ಥೇಶು ಅಭಿಜ್ಞ ಅಂದರೆ ಪದಾರ್ಥಗಳನ್ನು ಹೊರಗಿಂದ ತಿಳ್ಕೊಂಬೋದಲ್ಲ, ಒಳಗೆ ಹೊಕ್ಕು ತಿಳ್ಕೊಂಡಿದ್ದಾನೆ, ಎಲ್ಲವನ್ನು ಹಿಡ್ಕೊಂಡಿದ್ದಾನೆ, ಎಕ್ಸ್ಪರ್ಟ್ ಈತ. ನನ್ನನ್ನು ಹೇಗೆ ಉದ್ಧಾರ ಮಾಡಬೇಕು ಅವನಿಗೆ ಗೊತ್ತು. ಗೊತ್ತು ಮಾತ್ರ ಅಲ್ಲ, ಆಸಕ್ತನಾಗಿದ್ದಾನೆ, ಕಂಕಣಬದ್ಧನಾಗಿದ್ದಾನೆ, ನನ್ನ ಜೊತೆಗೆ ಇದ್ದಾನೆ. ಮತ್ತಿನ್ಯಾಕಯ್ಯ ಟೆನ್ಷನ್, ಅವನಿದ್ದಾನೆ, ಅವನನ್ನು ನೆನೆಯೋದೇ ನನ್ನ ಕೆಲಸ, ಮಿಕ್ಕದ್ದೆಲ್ಲ ಅವನು ನೋಡ್ಕೊತಾನೆ. ಕಾಲ ಕಾಲಕ್ಕೆ ನನಗೇನು ಬೇಕೋ ನೋಡಿಕೊಳ್ಳುವವನಿದ್ರೆ ಸುಮ್ಮನೆ ಇದು ಯಾಕೆ ನನಗೆ, ಈ ಒಂದು ನಿಶ್ಚಿಂತ ಭಾವನೆ ಯಾವಾಗ ಬರುತ್ತೆ, ದೇವರ ಸಾಮರ್ಥ್ಯದ ಪರಿಚಯ ಆದಾಗ. ಅದಕ್ಕೆ ಅರ್ಥೇಶು ಅಭಿಜ್ಞ. ಅಲ್ಲ ನನಗೆ ಗೊತ್ತಿಲ್ಲ, ನಿಂಗೆ ಹೆಂಗೆ ಗೊತ್ತು? ಸ್ವರಾಟ್ ಸ್ವಯನೈವ ತೇಜಸ ರಾಜತೆ, ತನ್ನದೇ ಆದ ಸ್ವಾತಂತ್ರ್ಯ ಶಕ್ತಿಯಿಂದ ಇದ್ದಾನೆ. ನಿನಗೆ ಸ್ವಾತಂತ್ರ್ಯವಿಲ್ಲವೋ, ನನಗಿದೆಯೋ, ಅದಕ್ಕೆ ನನಗೆಲ್ಲ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ನಿನ್ನ ಕುರಿತು ನನಗೇನು ಗೊತ್ತಿಲ್ಲಲ್ಲ. ಹಾ, ನಿಮ್ಮ ತಾತ ಯಾರು, ವಿಶೇಷವಾದ ಬ್ರಹ್ಮದೇವರಿಗೆ ನನ್ನ ಕುರಿತೆಲ್ಲ ಹೇಳಿದ್ದೇನೆ, ಅವರು ನಿನಗೆಲ್ಲವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾನು ಹೇಳಿದ್ದನ್ನು ತಿಳಿ, ನಾನು ಹೇಳಿದಂತೆ ನನ್ನನ್ನು ತಿಳಿ, ನನ್ನನ್ನು ಹೇಗೆ ಪಡೆಯಬೇಕೋ ನಾನು ಹೇಳಿದಂತೆ ತಿಳಿ, ತಿಳಿಯಾದ ಮಾರ್ಗದಲ್ಲಿ ತಿಳಿ ಬಾ. ಆದರೆ ಎಚ್ಚರ,
ನಾನು ಹೇಳಿದ್ದು ನಿನ್ನ ತಲೆಗೆ ಎಷ್ಟು ಎಟಕ ಬೇಕೋ ಅಷ್ಟೇ ಹೇಳಿದ್ದೇನೆ. ನನ್ನ ಕುರಿತು ಪೂರ್ತಿ ಹೇಳಿಲ್ವೋ? ನಾನು ಹೇಳಿದ್ದನ್ನು ಪೂರ್ತಿ ಎಂದು ತಿಳ್ಕೊಂಡು ಗೊತ್ತಾಗಿದೆ ಅಂತ ಬೀಗ ಬೇಡ, ಬಾಗಿ ಇರು. ಯಾಕೆ ದೇವತೆಗಳಿಗೆ ನನ್ನ ಕುರಿತು ಮೋಹ ಬರುತ್ತೋ, ನೀನೆಷ್ಟು ಜುಜುವಿ ಅಂತಾರೆ. ಅದಕ್ಕೆ ಮುಹ್ಯಂತಿ ಎಂ ಸೌರಯ, ಜ್ಞಾನಿಗಳೇ ದೇವರ ವಿಷಯದಲ್ಲಿ ಗೊತ್ತಿಲ್ಲದೆ ಹೋಗ್ತಾರೆ. ಮಣ್ಣು, ನೀರು, ಬೆಂಕಿ ಈ ಮೂರನ್ನೇ ಬಳಸಿ ಜಗತ್ತನ್ನೆಲ್ಲ ಕಟ್ಟಿದ್ದಾನೆ, ಎಲ್ಲದರಲ್ಲಿ ತಾನೇ ನಿಂತಿದ್ದಾನೆ ಅಂಥ ಸ್ವಾಮಿ ಈ ಸೃಷ್ಟಿಯನ್ನು ಮಾಡಿದ್ದಾನಲ್ವ. ಆ ಸೃಷ್ಟಿ ಎಂಥದ್ದು, ನಮಗೆ ಉಪಯೋಗಕರವಾದ್ದು, ಅವನಿಗೆ ಉಪಯೋಗಕರವಲ್ಲ. ಅಂಥ ತನ್ನದೇ ಆದ ಸ್ವತಂತ್ರ ಶಕ್ತಿಯಿಂದ ಕಪಟವಿಲ್ಲದ ಸದಾ ನಿರಸ್ತ ಕುಹಕಂ ಸದಾ ಶುದ್ಧನಾಗಿರತಕ್ಕಂಥ ಆ ಒಬ್ಬ ಶಕ್ತಿ, ಇಡೀ ಜಗತ್ತಿನಲ್ಲಿರುವ ಶಕ್ತಿ, ಅವನನ್ನು ಮನಃಪೂರ್ವಕವಾಗಿ ಧ್ಯಾನ ಮಾಡೋಣ. ಆವಾಗ ಬಂತು ಈ ಶಕ್ತಿಯನ್ನು ನಮ್ಮದಾಗಿ ಮಾಡಿಕೋಬೇಕು, ನಮ್ಮವನನ್ನಾಗಿ ಮಾಡಿಕೋಬೇಕಲ್ಲ. ಈ ಶಕ್ತಿ ನಮ್ಮ ಜೊತೆಗೆ ಇದ್ದರೆ ನಮ್ಗೆ ಖುಷಿ ಆಗುತ್ತೆ. ಹೌದಾ? ಅದಕ್ಕೆ ಉಪಾಯ ಹೇಳಿಕೊಡ್ತೇವೆ ಭಾಗವತದಲ್ಲಿ. ಈ ಶಕ್ತಿ ನಿನ್ನ ಜೊತೆಗೆ ಬರಬೇಕಾದರೆ ನಿನ್ನಲ್ಲಿ ಇರಬೇಕಾಗಿದ್ದು ಅವನ ಮೇಲೆ ಪ್ರೀತಿ. ಆ ಪ್ರೀತಿ ನಿನ್ನಲ್ಲಿ ಬಂತ, ಆ ಶಕ್ತಿ ನಿನ್ನ ಜೊತೆಗೇ ಇರುತ್ತಯ್ಯ. ಅವನ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕಾದರೆ ಯಾವ ಮೀಡಿಯಾ ಬೇಕು ಅಂತೀಯ, ಆ ಮೀಡಿಯಾ ಭಕ್ತಿ, ಅದೇ ಪ್ರೀತಿ, ಅದು ಬೇಕಯ್ಯ ಅಂತ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ನಾನೇನೋ 5 ರಿಂದ 6 ಸಾಕು ಅಂದುಕೊಂಡಿದ್ದೆ, ಆದರೆ ಭಾಗವತ ಪ್ರೋಷ್ಠಪದಿ ಒಂದು ತಾಸು ಸಾಕಾಗಲ್ಲ ಅಂತ ಕಾಣ್ತಾ ಇದೆ. ಆದ ಕಾರಣ ಒಂದು ಕೆಲಸ ಮಾಡೋಣ, ಹರಿಕಥಾಮೃತ ಸಾರ ಪ್ರೋಷ್ಠಪದಿ ಮುಗಿದ ಮೇಲೆ ಇಟ್ಕೊಳ್ಳೋಣ. ಈ ಇಡೀ ಪ್ರೋಷ್ಠಪದಿ 4 ರಿಂದ 6 ಗಂಟೆವರೆಗೂ ಭಾಗವತವೇ ಇಟ್ಕೊಳ್ಳೋಣ, ಸರಿಯಾ? ಯಾಕಂದರೆ ವಿಸ್ತಾರವಾಗಿದೆ ಈ, ಇದರಲ್ಲೂ ಈ ಸಲ 13 ದಿನವೇ ಬಂದಿದೆ. ಈ 13 ದಿನದಲ್ಲಿ ಆದಷ್ಟು ತತ್ವದ ಪರಿಚಯ ನೋಡೋಣ, ಎಲ್ಲೆಲ್ಲಿ ವಿಸ್ತಾರ ನೋಡಬೇಕೋ ಎಲ್ಲ ನೋಡ್ತಾ ಬರೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ 4 ಗಂಟೆಗೆ ಸೇರೋಣ, 4 ಗಂಟೆಯಿಂದ 6 ಗಂಟೆವರೆಗೂ ಭಾಗವತ ವಿಸ್ತಾರವಾಗಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.